हयग्रीवं चिदानंद विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनाम ग्रहणादेव निरस्तग्रह विग्रहं वृंदावनगतं वंदे ब्रह्मरुद्रेन्द्र वंदितं स्वान्तस्थानन्तशय्याय पूर्णज्ञानरसरणसे उत्तुंगवक्तरंगाय मध्वदुग्धाब्धये नमः। गुरुमखिल गुणज्ञं सद्गुणैकाधिवासं शमतमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराक्षितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्य हरिप्रीति सुविद्याबाधशालिनः इष्टदान् कष्टहर्त्रोन्नः विद्यामान्यान् मुनीन् नमः। वाजराजपदद्वन्द्वारिजासप्तमानसान् विश्वप्रिय गुरून् वन्दे मन्दोऽहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शवधो बिम्बसन्निधौ। चिन्तामणिं सुभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिविरच्छेदं बुद्धिसम्पत्प्रदायकं विज्ञानविमरं शान्तं विजयाख्यगुरुं भजे। श्रीगुरुभ्यो नमः। हरि ओम्। ಇನ್ನ ಮುಂದೆ ಹೇಳುತ್ತಾರೆ, ಪ್ರಣವ ನಾರಾಯಣ ಹರಿ ವಾಸುದೇವ ದ್ರೋಹಿಣ ಗಾಯತ್ರಿ ಮಾತೃಕಾ ಪುರುಷ ವಿಷ್ಣು ಇನಿತು ಮಂತ್ರವರ್ಣ ದೇವತೆಗಳು ಸಂದಣಿಸಿಯಿಪ್ಪರು ಎಂಟು ದಿಕ್ಕಿನಲ್ಲಿ. ಆ ಎಂಟು ದಿಕ್ಕುಗಳಿಗೆ ಮಂತ್ರಾಭಿಮಾನಿ ದೇವತೆಗಳು ಯಾರಾರಿದ್ದಾರೆ? ಹೃದಯ ಕಮಲದಲ್ಲಿ ಏನು ಹೇಳಿದ್ರಿದು? ಹೃದಯ ಕಮಲದಲ್ಲಿ ಮಂತ್ರ ಪ್ರತಿಪಾದ್ಯ ಭಗವದ್ ರೂಪಗಳೆಲ್ಲ ಕೂಡಿಸಬೇಕು ಎಂಟು ದಿಕ್ಕುಗಳಿಗೆ. ಆ ಎಂಟು ದಿಕ್ಕುಗಳಲ್ಲಿ ಯಾವ್ಯಾವ ದೇವರ ರೂಪ ದೇವತೆಗಳು ಯಾರ್ಯಾರಿರ್ತಾರೆ ಅವೆಲ್ಲ ಪರಿಚಯ ಮಾಡಿಕೊಡುತ್ತಾರೆ. ಪೂರ್ವದಿಂದ ಪ್ರಣವ ಪ್ರತಿಪಾದ್ಯನಾಗಿರ್ತಕ್ಕಂಥ ನಾರಾಯಣ ಹರಿ ವಾಸುದೇವ ದ್ರೋಹಿಣ ಬ್ರಹ್ಮದೇವರೊಳಗಿರತಕ್ಕಂತಹ ಭಗವದ್ ರೂಪ ದ್ರೋಹಿಣ ಗಾಯತ್ರಿ ನಾಮಕ ಭಗವಂತ ಮಾತೃಕ ಪುರುಷ ವಿಷ್ಣು ಇಷ್ಟೆಲ್ಲ ರೂಪಗಳು ಇನಿತು ಮಂತ್ರ ವರ್ಣ ದೇವತೆಗಳು ಮಂತ್ರ ದೇವತೆಗಳು ವರ್ಣ ದೇವತೆಗಳು ಸಂದಣಿಸಿ ಇಪ್ಪರು ಎಂಟು ದಿಕ್ಕಿನಲ್ಲಿ. ಎಂಟು ದಿಕ್ಕುಗಳಲ್ಲಿ ಈ ದೇವತೆಗಳೆಲ್ಲ ಸಂದಣಿಸಿದ್ದಾರೆ. ನಾವು ಜಪ ಮಾಡುವ ಕಾಲಕ್ಕೆ ವಿಶೇಷವಾಗಿ ಮಂತ್ರ ಉಚ್ಚಾರ ಮಾಡುವ ಕಾಲಕ್ಕೆ ಸ್ತೋತ್ರಾದಿಗಳು ಹೇಳುವಾಗ ಅವರನ್ನು ನೆನೆಸಿದರೆ ಫಲ ಕೊಡುತ್ತಾರೆ, ಇಲ್ಲ ಅವರು ಚಿಂತನೆ ಮಾಡಿ ಭಗವಂತನ ಸೇವಾ ಮಾಡುತ್ತಾ ಇದ್ದಾರೆ ಹೇಳುತ್ತಾರೆ. ಇಲ್ಲಿ ಭಗವಂತನ ರೂಪಗಳು ಎಂಟನ್ನು ಪರಿಚಯ ಮಾಡಿಕೊಡುತ್ತಾ ಇದ್ದಾರೆ. ಪುರುಷ ಮಾತೃಕ ಗಾಯತ್ರಿ ದ್ರೋಹಿಣ ವಾಸುದೇವ ಹರಿ ನಾರಾಯಣ ಪ್ರಣವ ಇಷ್ಟು ರೂಪ ಅಂದರೆ ಓಂಕಾರ ಪ್ರತಿಪಾದ್ಯನಾದ ಭಗವಂತನ ಎಂಟು ರೂಪಗಳು. ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಎಂಟು ಭಗವದ್ ರೂಪಗಳು ನಿಂತಿವೆ. ಅದಲ್ಲದೆ ನಾರಾಯಣನ ವಿಶೇಷವಾದ ಭಗವದ್ ರೂಪ ಎಂಟು ದಿಕ್ಕಲ್ಲಿದೆ. ಹರಿ ಹರಿನಾಮಕ ಭಗವದ್ ರೂಪ ಹರಿನಾಮಕ ಮಿಕ್ಕ ಭಗವದ್ ರೂಪಗಳು ಮಿರುಗುತ್ತಿವೆ ನೋಡು ಭೇದಗಳಿಲ್ಲದಲೇ. ಆ ಶೇಷದಾಸ ಸುರಾದಿಲ್ ಹೇಳುತ್ತಾರೆ ಹರಿ ಮತ್ತು ವಾಸುದೇವ ಇದೆಲ್ಲವನ್ನ ಯಾಕೆ ಈ ರೂಪಗಳ್ಯಾಕೆ ಭಗವಂತ ಸ್ವೀಕಾರ ಮಾಡಿದ್ದಲ್ಲಿ ಏನಾದರೂ ಕ್ರಮ ಇದೆಯಾ, ಏನಾದರೂ ಚಿಂತನಾ ವಿಶೇಷ ಇದೆಯಾ? ಅಂದ್ರೆ ಪ್ರಣವ ಅಂದ್ರೆ ಇಡೀ ಸರ್ವ ವೇದ ಶಾಸ್ತ್ರ ಪ್ರತಿಪಾದ್ಯ ಭಗವಂತ. ಓಂಕಾರದಿಂದಲೇ ಹುಟ್ಟು ಬಂದದ್ದು ಮೂರು ವ್ಯಾಕೃತಿಗಳಿಗೆ, ಮೂರು ವ್ಯಾಕೃತಿಗಳಿಂದ ಗಾಯತ್ರಿ, ಗಾಯತ್ರಿಯಿಂದ ಪುರುಷ ಸೂಕ್ತ, ಪುರುಷ ಸೂಕ್ತದಿಂದ ನಾಲ್ಕು ವೇದಗಳು, ಇತಿಹಾಸ ಪುರಾಣಾದಿಗಳು ಎಲ್ಲವೂ ಹೊರಟು ಬಂದಿದೆ ಅಲ್ಲ. ಓಂಕಾರ ಪ್ರತಿಪಾದ್ಯನಾದ ಭಗವಂತ ಇದ್ದಾನೆ. ಹೇಗೆ? ನಾರಾಯಣ ನಾರಾಯಣ ರೂಪ, ನಂತರ ಹರಿ ನಾರಾಯಣ ರೂಪ ಅಂತ ಹೇಳಿದ ಕೂಡಲೇ ಗುಣಪೂರ್ಣ ದೋಷರಹಿತ ಅನೇಕ ಅರ್ಥಗಳಿಂದ ಅನೇಕ ಗುಣಗಳಿಂದ ಕೊಡಿದ್ದಾನೆ ಭಗವಂತ. ನಂತರ ಹರಿ ಒಳಗಿರೋ ಬಿಂಬಮೂರ್ತಿಯೇ ಇಲ್ಲಿ ಹರಿರೂಪದಿಂದ ನಿಂತಿದ್ದಾನೆ. ವಾಸುದೇವ, ವಾಸುದೇವ ಅಂದ್ರೆ ಎಲ್ಲರನ್ನ ಯೋಗ್ಯರಾದವರನ್ನ ಚೆನ್ನಾಗಿ ಬದುಕುವಂತೆ ಮಾಡುತ್ತಾನೆ. ತಾನು ಸರ್ವತ್ರ ಇರ್ತಾನೆ, ಎಲ್ಲರಿಗೂ ಅಸ್ತಿತ್ವವನ್ನು ಕೊಡುತ್ತಾನೆ, ಅನುಗ್ರಹ ಮಾಡುತ್ತಾನೆ. ಬ್ರಹ್ಮದೇವರಲ್ಲಿದ್ದು ದುರ್ಹಿಣ ಅಂತ ಕರೆಸಿಕೊಂಡು ಎಲ್ಲರಿಗೂ ಉತ್ಪತ್ತಿ ಸೃಷ್ಟಿಯನ್ನ ಮಾಡುತ್ತಾನೆ ಭಗವಂತ. ಬ್ರಹ್ಮದೇವರೊಳಗಿರತಕ್ಕಂತಹ ರೂಪ ಇದು. ಗಾಯತ್ರಿ ಒಳಗೆ ಗಾಯತ್ರಿ ಅಂತ ಕರೆಸಿಕೊಂಡ ರೂಪ, ಮಾತೃಕಾ ಮಂತ್ರಗಳಿರುವ ಮಾತೃಕಾ ರೂಪ, ಪುರುಷನಾಮಕನಾಗಿ ಇಡೀ ಎಲ್ಲಾ ಜೀವರಲ್ಲಿ ವ್ಯಾಪಿಸಿಕೊಂಡಿರುವ ಪುರುಷ ರೂಪ ವಿಷ್ಣು. ಇಷ್ಟು ವರ್ಣ ದೇವತೆಗಳು ಸಂದಣಿಸಿ ಇಪ್ಪರು ಎಂಟು ದಿಕ್ಕಿನಲ್ಲಿ. ವನಜ ಕರ್ಣಿಕೆ ದಳ ಇಂದ್ರಾದಿಗಳ ಬಳಿಯ ಮಿನಗುವ ನಾನಾ ರೂಪವನ್ನೇ ಧರಿಸಿ ಇಪ್ಪರು. ಆ ಎಂಟು ದಳಗಳಿಗೆ ಎಂಟು ಇಂದ್ರಾದಿ ದೇವತೆಗಳಿದ್ದಾರೆ. ಆ ದೇವತೆಗಳ ಒಳಗೆ ಅಷ್ಟು ಈ ಭಗವಂತ ನಾನಾ ರೂಪಗಳು ಧಾರಣೆ ಮಾಡಿಕೊಂಡಿದ್ದಾನೆ. ನಾನಾ ರೂಪಗಳು ಅಂದರೆ ಈ ರೂಪಗಳು, ಇದಲ್ಲದೆ ಇಂದ್ರ, ಪರಶುರಾಮ ಮೊದಲಾದ ಆಯಾ ಅಭಿಮಾನಿ ದೇವತೆಗಳ ಒಳಗಿರತಕ್ಕಂಥ ರೂಪಗಳು. ದಿಗಭಿಮಾನಿ ಭಗವದ್ ರೂಪಗಳು, ಇಂದ್ರ, ಇಂದ್ರನೊಳಗೆ ಉಪೇಂದ್ರ, ಅಗ್ನಿಯಂತರ್ಗತ ಪರಶುರಾಮ, ನಂತರ ಯಮಾಂತರ್ಗತ ರಾಮ, ನೈಋತ್ಯಗಳಂತರ್ಗತ ಜನಾರ್ದನ, ವರುಣಾಂತರ್ಗತ ಮತ್ಸ್ಯ, ನಂತರ ವಾಯುಗಳು ಬ್ರಹವಾಯುಗಳಂತರ್ಗತ ಹಯಗ್ರೀವ, ಕುಬೇರ, ಕಪಿಲ, ಈಶಾನ್ಯ ದಿಕ್ಕಿನಲ್ಲಿ ರುದ್ರದೇವರು, ನಾರಸಿಂಹ. ಇಷ್ಟು ರೂಪಗಳಲ್ಲದೆ ಈ ಎಂಟು ರೂಪಗಳು, ಅಷ್ಟೇ ಅಲ್ಲದೆ ಮಾತೃಕಾ ರೂಪಗಳು ಎಲ್ಲ ಸಂದಣಿಸಿಕೊಂಡಿಪ್ಪವು. ಮಿನುಗುವ ನಾನಾ ರೂಪವನ್ನೇ ಧರಿಸಿ ಇಷ್ಟು ಮಾಡಿ ಹೇಳುತ್ತಾರೆ. ಗುಣಿಸು ಈ ಪರಿಯಲ್ಲಿ ಚಕ್ರಾಬ್ಜ ಮಂಡಲ. ಆ ಚಕ್ರಾಬ್ಜ ಮಂಡಲದಲ್ಲಿ ಎಂಟು ದಿಕ್ಕಿನಲ್ಲಿ ಈ ತರ ಅಂದ್ರೆ ಸರಿಯಾಗಿ ಚಕ್ರಾಬ್ಜ ಮಂಡಲದ ಕಲ್ಪನೆ ಬರಬೇಕು ಅಂದ್ರೆ ನಿಮಗೆ ಗುಂಡು ಗುಂಡು ಎಲ್ಲ ಚಕ್ರಗಳು 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 ಬರುತ್ತಲ್ಲ, ಇಷ್ಟೇ ಏನಿಲ್ಲ. ಟಾಪ್ ವ್ಯೂ ಅಂತ ಹೇಳ್ತಾರಲ್ಲ, ಏನಾದರೂ ನೋಡಿದರೆ ಬಿಲ್ಡಿಂಗ್ ಇದ್ರೆ ಫ್ರಂಟ್ ವ್ಯೂ, ಸೈಡ್ ವ್ಯೂ, ಮೇಲಿಂದ ಟಾಪ್ ವ್ಯೂ ಅಂತ, ಏರಿಯಲ್ ವ್ಯೂ. ಇದು ಏರಿಯಲ್ ವ್ಯೂ. ಒಂದು ವೇಳೆ ನಮ್ಮ ಸುತ್ತ ಒಳಗಿರತಕ್ಕಂತಹ ಚಕ್ರಗಳನ್ನ ತಲೆ ಇರುತ್ತಲ್ಲ ನಮ್ಮ ತೆಂಗಿನಕಾಯಿ ಎಳ್ನೀರು ಮೇಲೆ ಟಾಪ್ ತೆಗೆದು ನೋಡ್ತಾರಲ್ಲ ಆ ತರ, ಈ ತಲೆ ತೆಗೆದು ನೋಡಿದರೆ ಅಂದ್ರೆ ಕರೆಕ್ಟ್ ಆಗಿ ಒಳಗಿಂದ ಒಳದೃಷ್ಟಿಯಿಂದ ನೋಡಿದರೆ ಟಾಪ್ ಇಂದ ನೋಡಿದರೆ ಒಳಗೆ ಚಕ್ರಗಳು ಚಕ್ರಗಳು ಕಮಲಗಳು ಕಮಲಗಳು ಕಮಲಗಳಿದ್ರೆ ಹೇಗ್ ಕಾಣಿಸುತ್ತೆ? ಸೈಡ್ ಇಂದ ನೋಡಿದ್ರೆ ಒಂದು ಕಮಲ 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 ಸೈಡ್ ಇಂದ ಕಾಣುತ್ತೆ, ಹಾಗಲ್ಲ. ಮೇಲಿಂದ ನೋಡಿದರೆ ನಿಮಗೆ ಸರಿಯಾಗಿ ಹೇಳ, ಇವಾಗ ದೀಪದ ಆರತಿಯಿಂದಿರುತ್ತೆ ಹೂದೆಲ್ಲ ಗುಂಡು 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 ಗೋಪುರದ ತರ, ಸೈಡ್ ಇಂದ ನೋಡಿದ್ರೆ ಗೋಪುರದ ತರ ಕಾಣುತ್ತೆ, ಹಾಗಲ್ಲದೆ ಮೇಲಿಂದ ಮಾತ್ರ ನೋಡಿದರೆ ಗುಂಡು ಎಲ್ಲ ದಳಗಳು 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 ಬರೀ ಚಕ್ರ 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 ಇಷ್ಟು ಮಾತ್ರ ಕಾಣುತ್ತೆ. ಡಾಪ್ಯು ಅದೇ ನಮ್ಮೊಳಗಿರತಕ್ಕಂತಹ ಎಲ್ಲಾ ಚಕ್ರಗಳು ಒಂದೊಂದು ಒಂದೊಂದು ಹೇಗಿದೆ ಅದೇ ಚಕ್ರಾಬ್ಜ ಮಂಡಲ. ಇನ್ಯಾವ
ಏಳು ಚಕ್ರಗಳು
ಎಲ್ಲ ಬರುತ್ತೆ ಅಲ್ಲಿ. ಆ ಐವತ್ತೊಂದು ಚಕ್ರ ಐವತ್ತೊಂದು ಎಲ್ಲ ಸೇರಿದ್ದು ಒಂದು ನೋಡಿದರೆ ದೊಡ್ಡದದೆ ಕೆಳಗೆ ಅದರೊಳಗೆ ಇನ್ನೊಂದು 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 ಎಲ್ಲ ಸೇರಿದರೆ ಒಂದು ಸಲ ನೋಡಿದ್ರೆ ಹೇಗೆ ಕಾಣಿಸುತ್ತೆ? ಎಲ್ಲ ಒಟ್ಟಿಗೆ ಅಪ್ಪಚ್ಚಿ ಆದಂತೆ ಎಲ್ಲ ದಳಗಳು ಕಾಣುತ್ತೆ, ಬಿಡಿಸಿದ್ರೆ ಎಲ್ಲ ಬೇರೆ 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 ಕಮಲಗಳು. ಅದೇ ಚಕ್ರಾಬ್ಜ ಮಂಡಲ. ನೋಡುವ ದೃಷ್ಟಿ ಬಂತ, ಚಕ್ರಾಬ್ಜ ಮಂಡಲ ಅರ್ಥ ಆಯ್ತಾ? ಚಕ್ರಾಬ್ಜ ಮಂಡಲದಷ್ಟು ಸುಲಭವಾದ್ದು ಸಿದ್ಧಿ ಕೊಡುವುದು ಯಾವುದಿಲ್ಲ. ಸುಲಭವಾಗಿ ಅರ್ಥ ಆಗೋದು ಸುಲಭವಾಗಿ ಅರ್ಥ ಆಗೋದು ಸಿದ್ಧಿಪ್ರದ ಇನ್ಯಾವುದು ಸಿದ್ಧ ಸಾಧನವಿದು. ಬಿಂಬ ತಾಂಬುವುದಕ್ಕೆ ಪದ್ಮಿನಿ ವಲ್ಲಭ ನಮ್ಮ ವಿಜಯ ವಿಠಲ ಪ್ರಾಪ್ತಿ. ಶೇಷದಾಸರು ಸದಾ ಸದಾ ಕಾಲ ಹೃದಯದಲ್ಲಿ ಚಕ್ರಾಬ್ಜ ಮಂಡಲವನ್ನು ಚಿಂತನೆ ಮಾಡುತ್ತಾ ಭಗವಂತನ ಉಪಾಸನೆ ಮಾಡುತ್ತಾ ಸಿದ್ಧಿ ಪಡೆದಂತಹ ಮಹಾನುಭಾವರು. ಇದೇ ಕೆಲಸ ಅವರಿಗೆ ಬೇರೆ ಇಲ್ಲ. ಅಲ್ಲಿ ಹೋದರೆ ನೀವು ಅವರ ಕಾಲದ್ದೇ ಆ ಎಲ್ಲ ದೇವರದರಿಗೆ ಬಿಲ್ಡಿಂಗ್ ಎಲ್ಲ ಕೂಡ ಹಳೇದೇ ಇದೆ. ಆ ಮೇಲಿನ ಕೊಠಡಿ ಇದೆ, ಎಲ್ಲರೂ ಮುಗಿಸಿ ಬಿಡೋದು, ಸಾಯಂಕಾಲ ಹೋಗೋದು, ಆ ಕೊಠಡಿಯಲ್ಲಿ ಕೂತ್ಕೊಂಬೋದು, ಅಲ್ಲಿ ಚಿಂತನೆ ಮಾಡ್ತಾ ಭಗವಂತನದಲ್ಲೇ ಕೂತಿರೋದು. ಮತ್ತ ಸರಿಯಾದ ಟೈಮ್ ಬರೋದು, ಯಾರ್ಯಾರಿಗೆ ಏನ್ ಮಂತ್ರ ಕಥೆ ಕೊಡಬೇಕು, ಏನ್ ಕೊಡಬೇಕು ಕೊಟ್ಟು ಕಳಿಸ್ಬಿಡೋದು, ಮತ್ತು ಎಲ್ಲ ಟಚ್ ಮೀನ್ ಎಲ್ಲ ಅಟ್ಯಾಚ್ಮೆಂಟ್ ಬಿಟ್ಟು ಕೂತಿರೋದು, ಆ ತರ ಇಡ್ತಾ ಇದ್ರೆ ಮಹಾನುಭಾವರು. ಅದು ಹೇಳುತ್ತಾರೆ, ಈ ಪರಿಯಲ್ಲಿ ಚಕ್ರಾಬ್ಜ ಮಂಡಲ ಎಣಿಕೆ ಮಾಡು ಮೇಲು ಅಧಿಕವಾಗಿ. ಈ ರೀತಿಯಲ್ಲಿ ಮೇಲು ಅಧಿಕವಾಗಿ ಅಂದ್ರೆ ಅರ್ಥ, ಒಂದೊಂದು ಚಿಂತನೆ ಮಾಡ್ತಾ ಬಾಪ್ಪ ಅಂದ್ರೆ ಎಲ್ಲ ಒಮ್ಮೆಲೆ ಇಟ್ಕೊಂಡು ತಲೆ ಕೆಟ್ಟ ಹೋಗುತ್ತೆ. ಅದಕ್ಕೆ ಒಂದೊಂದು ಸೆಟ್ ಚಿಂತನೆ ಮಾಡ್ತಾ, ಅದು ಗಟ್ಟಿ ಆಯ್ತಾ, ಇನ್ನೊಂದು ಸೆಟ್ ಇನ್ನೊಂದು ಸೆಟ್, ಅವಾಗ ಏನಾಗುತ್ತೆ, ಎಲ್ಲಾ ಸೇರಿದ್ರೆ ಕನ್ಫ್ಯೂಷನ್ ಇರಲ್ಲ, ಹಾ ಇದು ಒಂದು ಗೊತ್ತಾಗ್ಬಿಡುತ್ತೆ. ಎಲ್ಲ ಒಮ್ಮೆಲೆ ನೋಡ್ತೀರಾ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಬೇಡಪ್ಪ ಇದು ಚಕ್ರಾವತಿ ಮಂಡಲ ಬೇಡ, ಯಾವ್ದು ಬೇಡ ಅನ್ಸ್ಬಿಡುತ್ತೆ. ಹೇಳ್ತಾರೆ ಮೇಲು ಅಧಿಕವಾಗಿ, ಇನ್ನ ಮುಂದೆ ಏನ್ ಮಾಡಬೇಕು ಅಂದ್ರೆ, ಗುಣ ಸಂಪೂರ್ಣ ನಮ್ಮ ವಿಜಯ ವಿಠಲರೆಯ, ಗುಣ ಪರಿಪೂರ್ಣನಾಗಿರತಕ್ಕಂಥ ಗುಣಗಣ ಪರಿಪೂರ್ಣ ಸ್ವಾಮಿ ವಿಜಯ ವಿಠಲರೆಯ ಎಲ್ಲಿದ್ದಾನೆ ಹೇಗೆ ಅಂದ್ರೆ, ತನುವಿನೊಳಗೆ ಇಂತು ನಿಂತು ಪರಿಪಾಲಿಪ. ಚಕ್ರಾಬ್ಜ ಮಂಡಲ ಅಂದ್ರೆ ಒಂದು ಪ್ಲೇಟು, ಅದರಲ್ಲಿ ಎಂಬಾಜ್ ಮಾಡಿರ್ತಾರೆ, ಅದನ್ನ ದೇವ್ರ ಕಡೆಗಿಟ್ಟು ಮಾಡಬೇಕು ಅಂತಲ್ಲ. ಸ್ವಾಮಿ ನಮ್ಮ ಶರೀರದೊಳಗೆ ಚಕ್ರ ಅಬ್ಜಗಳು ಅಂದ್ರೆ ಕಮಲಗಳು, ಅದು ಚಕ್ರದಂಥ ಎಲ್ಲ ಬಂದಿವೆ. ಆ ಮಂಡಲದಲ್ಲಿ ಭಗವಂತ ನಿಂತಿದ್ದಾನೆ, ಅವನು ನಿಂತಿರುವ ಅದನ್ನು ತಿಳ್ಕೊಂಡು ನಾವು ಚಿಂತನೆ ಮಾಡಬೇಕು. ಇನ್ನ ಮುಂದೆ ಹೇಳುತ್ತಾರೆ, ಕಾಯದೊಳಗೆ ಇದ್ದು ಸರ್ವ ವ್ಯಾಪಾರವ ಆಯಾಸವಿಲ್ಲದೆ ನಡೆಸುವ ಲಕ್ಷ್ಮಿ. ನಮ್ಮ ಶರೀರದೊಳಗೆ ಲಕ್ಷ್ಮೀದೇವಿ ಇದ್ದಾಳೆ. ಹೇಗಿದ್ದಾಳೆ? ಸರ್ವತ್ರ ಎಲ್ಲಾ ಕಡೆ ಲಕ್ಷ್ಮೀದೇವಿ ಇದ್ದಾಳೆ. ಆಕೆ ಮಾಡಿಸೋದೇನು? ಸರ್ವ ವ್ಯಾಪಾರ, ಎಲ್ಲಾ ವ್ಯಾಪಾರವನ್ನು ಆಕೆ ಮಾಡಿಸ್ತಾ ಇರ್ತಾಳೆ. ಹೇಗ್ ಮಾಡಿಸ್ತಾಳೆ? ಆಯಾಸವಿಲ್ಲದೆ ನಡೆಸುವ ಲಕ್ಷ್ಮಿ ಅಂದ್ರೆ, ಇಲ್ಲಿ ಹೇಳುತ್ತಾರೆ ವಾಯುದೇವರಿಗೇನೆ ಎಲ್ಲಾ ಜೀವರಾಶಿಗಳಲ್ಲಿ ನಿಂತು ಅವರವರ ವ್ಯಾಪಾರ ನಡೆಸೋದು ಆಯಾಸವಿಲ್ಲ ಅಂತ ಹೇಳ್ತಾರೆ, ಲಕ್ಷ್ಮೀದೇವಿಗುಂಟ ಇಲ್ಲ. ಮತ್ತ್ಯಾಕೆ ಹೇಳಬೇಕು ಅಂದ್ರೆ, ಆಕೆ ಪೂರ್ಣ ಶಕ್ತಳು ಅಂತ ಒಂದರ್ಥ. ಎಲ್ಲ ಇಲ್ಲದ್ರೆ ಎಲ್ಲಾ ಜೀವರಾಶಿಗಳು, ಎಷ್ಟು ಜೀವರಾಶಿಗಳಿದ್ದಾರೋ 14 ಲೋಕದಲ್ಲಿ, ಆ 14 ಲೋಕದಲ್ಲಿರುವ ಎಲ್ಲಾ ಜೀವರಾಶಿಗಳ ಒಳಗೆ ಭಗವದ್ ರೂಪಗಳನ್ನು ನೋಡುತ್ತಾ ಒಂದೊಂದು ರೂಪದ ಪಕ್ಕದಲ್ಲಿ ತಾನೇ ಇದ್ದುಕೊಂಡು ಸೇವಾ ಮಾಡಬೇಕಾದ್ರೆ ಆಕೆ ಹೇಗಿರಬೇಕು? ಎಷ್ಟು ಸ್ಟ್ರೈನ್ ಆಗ್ಬೇಕ್ರಿ ಅಂದ್ರೆ, ಏ ಆಯಾಸವಿಲ್ಲದೆ ಸುಲಭವಾಗಿ ಮಾಡಿಬಿಡ್ತಾಳಂತೆ. ಹೌದಾ? ಆಕೆ ಆಯಾಸವಿಲ್ಲದೆ ಮಾಡ್ತಾಳೆ. ನಾವದನ್ನು ಚಿಂತನೆ ಮಾಡಿದರೆ ನಮಗೂ ಆಯಾಸವಿಲ್ಲದೆ ಸಾಧನೆ ಆಗುತ್ತೆ. ಇಲ್ಲದಿದ್ರೆ ಎರಡಾಯಾಸ, ಮಾಡುವ ಕಾಲಕ್ಕ ಆಯಾಸ, ಏನೋ ಮಾಡಿಬಿಟ್ಟಿವಿ ಎಂಬ ಆಯಾಸ. ಚೂರು ಮಾಡಿರ್ತೀವಿ, ತುಂಬಾ ಆಯಾಸ ಬರ್ತಾ ಇರುತ್ತೆ. ಎಲ್ಲರಿಗೂ ಹೇಳ್ಕೊಳ್ಳದಂಗಿರೋ, ಅಯ್ಯೋ 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 ನಾ ಮಾಡಿಬಿಟ್ಟೆ. ಆಯಾಸ ಇರಲ್ಲ, ಏನೂ ಇಲ್ಲ, ಸ್ವಾಮಿ ಮಾಡಿಸಿದ ಸಾಕು, ಇಷ್ಟು ಒಳಗೊಳಗೆ ಸೈಲೆಂಟ್ ಆಗಿ ಹೊರಟೋಗ್ತಾ ಇರ್ತೀವಿ. ಅದಕ್ಕೆ ಹೇಳ್ತಾರೆ, ಕಾಯದೊಳಗೆ ಇದ್ದು ಸರ್ವ ವ್ಯಾಪಾರವ ಆಯಾಸವಿಲ್ಲದೆ ನಡೆಸುವ ಲಕ್ಷ್ಮಿ. ಇನ್ನು ಮುಂದೆ ಹೇಳುತ್ತಾರೆ, ನಾಯಕಗೆ ಅಂತ ಲಕ್ಷ್ಮಿ, ಆಕೆಗೆ ನಾಯಕ ಅಂದ್ರೆ ಆಕೆಗೇನೆ ಆ ತಾಕತ್ತು ಕೊಡತಕ್ಕಂಥವ, ತಾನಿದ್ದುಕೊಂಡು ಆಕೆಯಿಂದ ಮಾಡಿಸ್ತಕ್ಕಂಥವ. ಲಕ್ಷ್ಮಿ ನಾಯಕಗೆ ನಿರ್ಗುಣ ಸೋಹಂ ಉತ್ಪತ್ತಿ ಸಾಯಕದಿಂದಲೀ ಛೇದ ಭೇದಾದಿ. ಇನ್ನು ಹೇಳ್ತಾ ಇದ್ದಾರೆ, ಇಂಥ ಭಗವಂತನಿಗೆ ನಿರ್ಗುಣ ಅಂದರೆ ಭಗವಂತ ಯಾವ ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳಿಲ್ಲದವ, ಅಪ್ರಾಕೃತ ಗುಣದ ಕೊಡತಕ್ಕಂಥವ, ಅದಕ್ಕೆ ನಿರ್ಗುಣ ಸೋಹಂ ಅಂದರೆ ಭಗವಂತ ಎಂಥವ, ಅಹಂ ಅಂತ, ನಾನು ಅವನು, ದೇವರು ಹೇಳ್ಕೊಂಡದ್ದು ಅಂದ್ರೆ ಅಹಂ ಅಂದ್ರೆ ಅಹೇಯತ್ವಾದಹಂ. ಭಗವಂತ ಯಾರು ಕೂಡ ಅವನನ್ನ ಬಿಟ್ಟಿರಲಿಕ್ಕೆ ಸಾಧ್ಯವೇ ಇಲ್ಲ, ಬಿಟ್ರ ಮುಗಿತವರದು. ಅದಕ್ಕೆ ಅವನೆಂಥವ ಅಂದರೆ ಬಿಡಲಿಕ್ಕೆ ಸಾಧ್ಯ ಇಲ್ಲದವ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಉತ್ಪತ್ತಿ ಸಾಯಕದಿಂದಲೀ, ಇನ್ನ ಈ ಭಗವಂತನಿಗೆ ಉತ್ಪತ್ತಿ ಹುಟ್ಟು ಮೊದಲಾದವುಗಳಿಲ್ಲ, ದೇವರಿಗಿಲ್ಲ. ಇನ್ನ ಸಾಯಕದಿಂದಲೀ ಛೇದ ಭೇದಾದಿ, ಖಡ್ಗ ಮೊದಲಾದವುಗಳಿಂದ ಛೇದ ಭೇದ ಮೊದಲಾದ್ದು ದೇವರಿಗಿಲ್ಲ. ಶ್ರೀ ವಿಯೋಗತನ ಲಕ್ಷ್ಮೀದೇವಿಯನ್ನು ಬಿಟ್ಟಿರೋದು. ಕ್ಲೇಶ ಶೋಕಾದಿ, ದೇವರಿಗೆ ಕ್ಲೇಶ ಶೋಕ ಯಾವುದೂ ಇಲ್ಲ, ಇದನ್ನು ಹೇಳ್ತಾ ಇದ್ದಾರೆ. ಮುಂದೆ ವಿಪ್ರರಾಯತ್ತ ಅಂತರಾವೇಶ ಪರಾಭವ ಜಾಯಾದ್ಯ ಗೋಸುಗ ಶಿವಪೂಜೆ ದೇಹ ವಿಹಾಯ ಪಲಾಯನ ಲಿಂಗಸ್ಥಾಪನ ಅನ್ಯಾಯ ವಿಕಾರಾಂತರವು ಭೌತಿಕ ಕಾಯ ಸ್ವಯಂ ವ್ಯಕ್ತ ಸ್ಥಳದಲ್ಲಿ ಚಿದ್ರೂಪ ತಾಯಿ ತಂದೆ ಗುರು ಚತುರಾವರಣ ಜಾತಿ ನಾಯಿಗಳೇ ಸಾಕ್ಷಾತ್ ಭಗವಂತ ತೋಯಜ ಭವ ರುದ್ರ ಮಿಗಿಲಾದವರಿಗೆ ನಾರಾಯಣ ಕೂಡ ಐಕ್ಯ ಸಮಾಧಿಕ್ಯ ಮಾಯಾಗುಣ ಕರ್ಮ ಕಾಲ ಕರ್ತೃತ್ವ ವಾಯು ಪ್ರತಿಮೆ ವಿನ ಹರಿಗೆ ನಮಸ್ಕಾರ. ಇವೆಲ್ಲ ಹೇಳ್ತಾ ಬರ್ತಾ ಇದ್ದಾರೆ. ಎಲ್ಲೋ ಹೇಳ್ತಾ ಮೊದಲು ಓದ್ಬಿಡ್ತೇನೆ, ಅರ್ಥ ಆಗ್ಬಿಡುತ್ತೆ, ನಂತರ ಹೇಳ್ತೇನೆ. ಈ ಅವನಿಯಲ್ಲಿ ಅಶ್ವತ್ಥ ತುಳಸಿ ವಿನಾಯಕ ಲಿಂಗ ಸ್ವಯಂ ವ್ಯಕ್ತ ನಿಧಿ ಪುಣ್ಯತೋಯಗಳಲ್ಲಿ ಗಂಡಕಿ ಶಿಲಾರಹಿತಾದಿ ಬಾಯಿಲಂಬುವುದಲ್ಲ ಶುದ್ರಾದಿಗಳ ಪೂಜೆ ವಾಯು ವಿಷ್ಣು ಲಿಂಗ ಪ್ರತೀಕದಲ್ಲಿ ಸ್ಥಾಯವಾಗಿದ್ದುದು ವಂದನೆ ಮಾಡಸಲ್ಲ. ಈ ಅವನಿಯೊಳು ಶೂದ್ರಾದಿ ಪ್ರತಿಷ್ಠೆ ಆಯತಾರ್ಥಕ್ಕೆ ಹೋಗಿ ಸಾಗಿ ಬಾಗಸಲ್ಲ. ಈ ಅರ್ಥದಲ್ಲಿ ನಿಶ್ಚಯವೆಂದವನು ಆತ ತಾಯಿವೆಂದೆಂಬುದು ಸಿದ್ಧವ್ಯ ಕೇಳಿ ಕಾಯದ ಪಿತನಿಗೆ ಇಂತು ನುಡಿವ ವಾಕ್ಯ ನ್ಯಾಯವಲ್ಲವೋ ಸರ್ವವು ಹರಿನಿಂದ್ಯವೋ. ಮಾಯಾವರ್ಜಿತ ನಮ್ಮ ವಿಜಯ ವಿಠಲರೇಯನ ಗಾಯನ ಮಾಡಲು ನವಭಕುತಿಯ ನೀವಾ. ಇಷ್ಟು ಹೇಳ್ತಾ ಇದ್ದಾರೆ. ಏನೇನು ದೇವರಲ್ಲಿ ಚಿಂತನೆ ಮಾಡಬಾರದು ಅಂದರೆ ದೇವರಿಗೆ ಗುಣವಿಲ್ಲ, ದೇವ ನಿರ್ಗುಣ. ಹೌದು, ಬೇರೆಯವರು ಹೇಳ್ತಾರೆ ನಿರ್ಗುಣ ಅಂದ್ರೆ ಯಾವ ಗುಣ ಇಲ್ಲ ಅಂದ್ರೆ ಗುಡ್ಡ ಕಲ್ತರ ಏನು ಇಲ್ಲ ಇವ ಅಂದ್ರೆ ನಿರ್ಧರ್ಮಕ ಅಂತ ಹೇಳ್ತಾರೆ. ಹಾಗೆ ಹೇಳಬಾರದು. ಸೋಹಂ ನಾನೇ ಅವನು ಅಂತ ದೇವರನ್ನು ನೋಡಿ ಹೇಳಬಾರದು. ಉತ್ಪತ್ತಿ ಯಾಕೆ ಅವನು ಸೋಹಂ ಅಂದರೆ ಅಹೇಯತ್ವ ಅಹಂ ನಾಮ ಆತ ಭಗವಂತ ಯಾರಿಗೂ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅಹಂ ಅಂತ ಕರೆದ್ರು. ಅಂತಹ ದೇವರನ್ನು ಹಿಡ್ಕೊಂಡು ನಾನೇ ನೀನು ಒಂದು ಬಿಟ್ಟರೆ ಗತಿ ಏನು? ಉತ್ಪತ್ತಿ ದೇವರಿಗೆ ಹುಟ್ಟಿದೆ ಅಂತ ಹೇಳೋದು, ಸಾಯಕದಿಂದಲೇ ಛೇದ ಭೇದಾದಿ ಶ್ರೀನಿವಾಸನಿಗೆ ಪೆಟ್ಟಾಯಿತು, ಕೃಷ್ಣನಿಗೆ ಪೆಟ್ಟಾಯಿತು, ಎಲ್ಲರೂ ಪೆಟ್ಟಾಯಿತು, ಪೆಟ್ಟು ತಿಂದ್ರು. ಆದ್ಮೇಲೆ ಲಕ್ಷ್ಮೀ ದೇವಿಗೂ ದೇವರಿಗೂ ವಿಯೋಗ ಕ್ಲೇಶ ಶೋಕ ಇನ್ನ ಅಂತರಾವೇಶ ಪರಾಭವ ಹೇಳ್ತಾ ಇದ್ದಾರೆ. ಇವರು ದೇವರಿಗೆ ಪರಾಭವ ಆಗೋದು ಪರಶುರಾಮ ದೇವರು ಪರಾಭವ ಆಯಿತು ಅಂತ. ಜಾಯ ಆದ್ಯ ಗೋಸುಗ ಶಿವಪೂಜೆ ಕೃಷ್ಣ ರಾಮ ಕೃಷ್ಣ ನಾನು ವಿಶೇಷವಾಗಿ ಮಕ್ಕಳನ್ನ ಪಡೆಯಬೇಕು ಅಂತ ರುದ್ರದೇವರು ಪೂಜಾ ಮಾಡೋದು ತಪಸ್ ಮಾಡೋದು ಇವೆಲ್ಲ. ದೇಹ ವಿಹಾಯ ಕೊನೆಗೆ ಕೃಷ್ಣ ದೇಹ ಬಿಟ್ಟು ಹೋದ ಅಂತ ಒಂದು ದೇಹ ಸೃಷ್ಟಿ ಮಾಡಿ ಹೋಗ್ಬಿಡ್ತಾನೆ. ದೇಹ ವಿಹಾಯ ಪಲಾಯನ ಜರಾಸಂಧನ ಅವನು ಬರ್ತಾನೆ ಅಂತೇಳಿ ಓಡ್ತಾ ಇದ್ದದ್ದು ಪಲಾಯನ. ಲಿಂಗ ಸ್ಥಾಪನ ಇನ್ನ ಅನ್ಯಾಯ ಕೃಷ್ಣ ಅನ್ಯಾಯ ಮಾಡಿದ ಏನು ಕರ್ಣನ್ನ ಮೋಸ ಮಾಡಿಕೊಂಡ ಅಂತ ಯಾರಾದ್ರೂ ಹೇಳ್ತಾರೋ ಅವರೆಲ್ಲ ಅನ್ಯಾಯ ದೇವರಲ್ಲಿ ಅನ್ಯಾಯ ಅನ್ಯಾಯ ಅಂತ ಏನೇನು ಹೇಳ್ತಾರೋ. ವಿಕಾರ ಕೃಷ್ಣನಿಗೆ ಭಗವಂತನಲ್ಲಿ ನಾನಾ ವಿಕಾರಗಳಿವೆ ಅಂತ ಕೇಳಿಕೊಳ್ತಾರೋ. ಅಂತರವು ದೇವರ ದೇವರ ರೂಪಗಳಿಗೆ ಮಧ್ಯ ಅಂತರ. ಅಯ್ಯೋ ಶ್ರೀನಿವಾಸ ಬೇರೆ ವರಾಹ ಬೇರೆ, ಇಲ್ಲಾಂಗಿದ್ರೆ ಅವರಿಬ್ಬರು ಒಬ್ಬರು ದುಡ್ಡು ಕೊಡೋದು ಇನ್ನೊಬ್ಬರು ಪ್ಲೇಸ್ ಡೊನೇಟ್ ಮಾಡೋದು ಇವೆಲ್ಲ ಏನು ಬೇರೆ ಬೇರೆ ಬೇಕು. ಸುಮ್ಮನೆ ತಲೆಕಟ್ಟಿದೆ ಒಂದೇ ಅಂತಾರೆ. ಬೇರೆ ಅದು ಬೇರೆ, ಅದಕ್ಕೆ ವರಾಹ ದೇವರೇ ಬೇರೆ, ಶ್ರೀನಿವಾಸನೇ ಬೇರೆ, ನರಸಿಂಹನೇ ಬೇರೆ. ನರಸಿಂಹ ಕೆಲವರನ್ನ ಬಹಳ ಟಾಪಿಚ್ ಹೋಗಿರ್ತಾರೆ. ಒಬ್ಬರಿದ್ರು ಹೇಳ್ತಾರ ಅವರು ನರಸಿಂಹದೇವರು ಅಭಿಷೇಕ ಮಾಡಿಬಿಟ್ಟು ಆ ತೀರ್ಥ ಶ್ರೀನಿವಾಸ ದೇವರು ಕೊಡ್ತಾರ ಅವರು. ಇಷ್ಟೂ ತೀವ್ರ ಯಾಕೆಂದ್ರೆ ಶ್ರೀನಿವಾಸ ಕಲ್ಯಾಣದಲ್ಲಿ ನರಸಿಂಹದೇವರು ನೈವೇದ್ಯ ತಗೊಂಡ್ರು, ನರಸಿಂಹದೇವರು ನೈವೇದ್ಯ ಮಾಡಿ ಅದನ್ನು ಶ್ರೀನಿವಾಸ ಊಟ ಮಾಡಿದ್ದು. ತೀರ್ಥ ಯಾಕೆ ತಗೊಂಬಲ್ಲ, ಅದಕ್ಕೆ ತೀರ್ಥನು ಕೊಟ್ಟು ಆ ನೈವೇದ್ಯವೇ ಶ್ರೀನಿವಾಸ ದೇವರು ನೈವೇದ್ಯ ಮಾಡೋದು. ಇದು ನನ್ನಲ್ಲ, ಸ್ವಾಮೃತ ಬಂದು ವಾದ ಮಾಡಿದ ಆಗುತ್ತೆ. ಹಾಗೆ ನಮ್ಮ ಸಂಪ್ರದಾಯ ಹೇಗಿದೆ ಹಾಗೇ ಮಾಡುವ ಅಂತ ಕಳಿಸ್ಬಿಟ್ರೆ ಅವರು ಏನ್ ಮಾಡ್ಲಿಕ್ಕಾಗುತ್ತೆ. ನಂತರ ಭೌತಿಕ ಕಾಯ, ದೇವರಿಗೆ ನಮ್ಮಂತದೇ ಶರೀರ ಇದಪ್ಪ ಅಂತ ಚಿಂತನೆ ಮಾಡೋದು ನಾವು ಸ್ವಲ್ಪ ಮಾಡಿಕೊಳ್ಳಿ. ಏನಂದ್ರೆ ದೇವರಿಗೆ ನಮ್ಮಂತ ಶರೀರ ಇದೆ ಅಂತ ಚಿಂತನೆ ಮಾಡಲ್ಲ. ಆದ್ರೆ ಧ್ಯಾನ ಏನಾದ್ರೂ ಮಾಡ್ಲಿಕ್ಕೆ ಕೂತಾಗ ನಮ್ಮ ಕಾಲು ಎಲ್ಲರ ಕಾಲು ಇರುತ್ತಾರೆ ನೋಡಿ ನೋಡಿ ಅಭ್ಯಾಸ ಆಗಿರುತ್ತೆ. ಅಂಥದ್ದೇ ದೇವರ ಕಾಲು ಚಿಂತನೆ ಮಾಡ್ತಾ ಇರ್ತೀವಿ. ಇಂಥದ್ದೇ ಚರ್ಮ ಮಾಂಸದಿಂದ ಕೂಡಿದ ಕಾಲೇ ಇದೆ ಅಂತ ಚಿಂತನೆ ಬರ್ತಾ ಇರುತ್ತೆ. ಹಾಗೆ ಬೇಡ, ಅದು ಬೇರೆನೇ ಅಂತ ಚಿಂತನೆ ಮಾಡಬೇಕು. ಭೌತಿಕ ಕಾಯ ಸ್ವಯಂ ವ್ಯಕ್ತ ಸ್ಥಳದಲ್ಲಿ ಚಿದ್ರೂಪ, ಸ್ವಯಂ ವ್ಯಕ್ತ ಸ್ಥಳ ಇರುತ್ತೆ ಅಲ್ಲಿ ಭಗವಂತ ಚಿದ್ರೂಪನಾಗಿ ಭಗವಂತ ನಿಂತಿರ್ತಾನೆ. ಅಲ್ಲಿ ಹೇಳುತ್ತಾರೆ ಆ ಶಿಲೆ ನೋಡಿ ಅದೇ ದೇವ ಅಂತ ಅನ್ನಬೇಡಿ ಅಂತ ಹೇಳ್ತಾರೆ, ಅದೇ ದೇವ ಅಂತ ಅನ್ನಬೇಡಿ. ಅದಕ್ಕೆ ವಿಜಯದಾಸರು ತಿರುಪತಿ ಸುಳಾದಿಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಆ ಒಳಗೆ ಗರುಡಗಂಬದ ಹತ್ರ ಹೋಗಿ ಕೂತು ಆ ಒಳಗಿರುವ ದೇವರಲ್ಲಿ ಆ ಮೂರ್ತಿಯಲ್ಲಿ ವಾಯುದೇವರ ಚಿಂತನೆ ಮಾಡಿ, ವಾಯುದೇವರಲ್ಲಿ ಶ್ರೀನಿವಾಸನ ಚಿಂತನೆ ಮಾಡಿ ನಂತರ ನಮ್ಮ ಹೃದಯದಲ್ಲಿರುವ ಮೂರ್ತಿಯನ್ನು ಕೂಡಿಸಬೇಕು ಅಂದ್ರು. ಒಂದು ವೇಳೆ ಅಲ್ಲಿರೋ ಶ್ರೀನಿವಾಸ ಡೈರೆಕ್ಟ್ ಆಗಿ ದೇವರೇ ನಿಂತಿದ್ದು ಕಲ್ಲಂತೆ ಕಾಣತಾನೆ, ಕಲ್ಲಲ್ಲ ಅಂತ ಹೇಳೋದಾದ್ರೆ ಅಲ್ಲಿ ವಾಯುದೇವರ ಚಿಂತನೆ ಆಗಬೇಕಾಗಿತ್ತು. ವಿಜಯದಾಸರು ಹೇಳ್ತಾರೆ ಅಲ್ಲಿ ವಾಯುದೇವರ ಚಿಂತನ, ಅಲ್ಲಿ ವಿಶೇಷವಾಗಿ ದೇವರ ಚಿಂತನ ಮಾಡಬೇಕು ಅಂತ ಹೇಳಿದರೆ ಅದು ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಪ್ರತಿಮಾದೊಳಗೆ ಭಗವಂತನೊಳಗೆ ಚಿಂತನೆ ಮಾಡಬೇಕು. ಇನ್ನ ದೇವರಿಗೆ ತಾಯಿ ತಂದೆ ಗುರು ಚತುರ ವರ್ಣ ಜಾತಿ, ದೇವರಿಗೆ ಅಯ್ಯೋ ಇದು ಕೃಷ್ಣ ಗೊಲ್ಲ ಅದು ಇದು ಈ ರೀತಿಯಲ್ಲಿ ಆತನಿಗೆ ತಂದೆ ತಾಯಿಗಳಿದ್ದಾರೆ ಹೀಗಿದ್ದಾರೆ ಹಾಗಿದ್ದಾರೆ ಇವೆಲ್ಲ ಕಲ್ಪನೆ. ಅಷ್ಟೇ ಅಲ್ಲ ಗುರುಗಳಿದ್ದಾರೆ ಈತನಿಗೆ ಅಂತ, ಚಾಂದಿಪಿನಿ ಆಚಾರ್ಯ ಗುರುಗಳು, ಅವ್ರ ಗುರುಗಳು, ಇವರು ಗುರುಗಳು ಅಂತೆಲ್ಲ ಗುರುಗಳಿದ್ದಾರೆ. ಇನ್ನ ಚತುರ ವರ್ಣ, ನಾಲ್ಕು ವರ್ಣದಲ್ಲಿ ಬರ್ತಾನೆ, ಈ ವರ್ಣದವ ಆ ವರ್ಣದವ ಅಂತ ಹೇಳಿ. ಇನ್ನ ಜಾತಿ, ಆಯಾ ಜಾತಿಯಲ್ಲಿ ಭಗವಂತ ಬಂದರೆ ಆ ಜಾತಿಯನ್ನು ಅವನಿಗೆ ಅಂಟಿಸೋದು. ಇನ್ನ ನಾಯಿಗಳೇ ಸಾಕ್ಷಾತ್ ಭಗವಂತ, ಇದೇನು ನಾಯಿಗಳೇ ಸಾಕ್ಷಾತ್ ಭಗವಂತ, ಇದೇನು ಮಾತು ಅಂದ್ರೆ ಹೇಳ್ತಾರೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಸುನಿಚೈವ ಶ್ವಪಃ ಕೇಚ ಪಂಡಿತಾಹ ಸಮದರ್ಶಿನಃ, ಎಲ್ಲ ಒಂದೇ, ಎಲ್ಲ ದೇವರೇ. ನಾಯಿಗಳೇ ಸಾಕ್ಷಾತ್ ಭಗವಂತ ಅಂತ ನೋಡುತ್ತಾರೆ ಅವರು. ಅವರ ಒಳಗಿರುವ ದೇವರು ಒಂದೇ ಅಂತ ಹೇಳೋದಲ್ಲ, ಅವೇ ಎಲ್ಲ ಒಂದು, ಎಲ್ಲ ದೇವರೇ ಅಲ್ಲ. ನಾನೇ ದೇವ ಅನ್ನೋ ಜೀವರಾಶಿಯೆಲ್ಲ ದೇವರೇ ಅನ್ನೋನಿಗೆ ಅದು ಸಿದ್ಧಾಂತ ಹೌದು, ಅವ್ರ ಪ್ರಕಾರ ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ. ಹಾಗಾದ್ರೆ ನಿಮ್ಮ ಅಪ್ಪನ ಶ್ರಾದ್ದಕ್ಕೆ ಬ್ರಾಹ್ಮಣ ಯಾಕೆ ನಾಯಿನೇ ಕೂಡಿಸು ಅಂತ ಹೇಳ್ತಾರೆ. ನಾಯಿಗಳೇ ಸಾಕ್ಷಾತ್ ಭಗವಂತ, ಈ ಚಿಂತನೆ ಬೇಡ ಅಂತ ಹೇಳ್ತಾರೆ. ತೋಯಜ ಭವ ರುದ್ರ ಮಿಗಿಲಾದವರಿಗೆ ನಾರಾಯಣನ ಕೂಡ ಐಕ್ಯ, ಬಹಳ ದಿನ ಚಿಂತನೆ ಮಾಡ್ತಾರೆ. ಕೆಲವರು ರುದ್ರ ಜಾಸ್ತಿ, ಕೆಲವರು ಹರಿ ಜಾಸ್ತಿ, ಕೆಲವರು ಬ್ರಹ್ಮ ಜಾಸ್ತಿ ಅಂದ್ರೆ ಕೆಲವರು ಮೀಡಿಯಂ ಬಂದ್ಬಿಡ್ತಾರೆ. ಎಲ್ಲರೂ ಒಂದೇ, ಎಲ್ಲರೂ ಒಂದೇ
ಮೂರ್ತಿಗಳು
ಮತ್ತೇನು, ಎಲ್ಲರೂ ಒಂದೇ ಅಂದ್ರೆ ಈಕ್ವಲ್ ಅಲ್ಲ, ಒಂದೇ ಒಂದೇ ಮೂರಾಗಿ ಕಾಣುತ್ತಾ ಇದೆ. ಹಾ ಅದು ಇದ್ದಾರೆ, ಒಂದೇ ಮೂರಲ್ಲ, ಒಂದೇ ಶಕ್ತಿ ನಾನಾ ರೂಪ. ಆ ಶಕ್ತಿಯೇ ನಾರಾಯಣ ಅಂತ ಕಾಣಿಸ್ತಾನೆ, ರುದ್ರ ಅಂತ ಕಾಣಿಸ್ತಾನೆ, ಪಾರ್ವತಿ ಅಂತ ಕಾಣಿಸ್ತಾನೆ, ಗಣಪತಿ ಅಂತ ಕಾಣಿಸ್ತಾನೆ, ಎಲ್ಲ ಒಂದೇ. ನಾನಾ ರೂಪಗಳಲ್ಲಿ ಕಾಣಿಸಿ ನಿಮ್ ತಲೆ ಕೆಡಿಸೋದಷ್ಟೇ. ಅದಕ್ಕೆ ತಾನೆ ಪಂಚಾಯತನ ಪೂಜಾ ಅಂತ ಎಲ್ಲ ಒಟ್ಟಿಗಿಟ್ಟು ಅಭಿಷೇಕ ಮಾಡಿಬಿಡೋದು ಎಲ್ಲರಿಗೂ. ಅದೇ ನಮ್ಮ ಮುದ್ದಿ ಪಲ್ಯ ಅಂತ ಮಾಡ್ತಾರಲ್ಲ, ಎಲ್ಲ ಸೇರಿ ಹಾಗೆ ಮಾಡಿಬಿಡೋದು. ಅದಕ್ಕೆ ಹೇಳ್ತಾ ಇದ್ದಾರೆ ನಾರಾಯಣನ ಕೂಡ ಐಕ್ಯ ಸಮ. ಐಕ್ಯ ಬೇಡ, ಸಪರೇಟ್ ಅಂತ ಹೇಳ್ತೀವಿ, ಆದ್ರೆ ಈಕ್ವಲ್, ಎಲ್ಲ ಈಕ್ವಲ್ ಅಂತ. ಇನ್ನ ಕೆಲವರು ಅಧಿಕ್ಯ, ಏ ನಾರಾಯಣಕ್ಕಿಂತ ಇವರು ಜಾಸ್ತಿ. ಕೆಲವರು ಸಾಲಿಗ್ರಾಮ ಲಿಂಗದ ಜೊತೆಗೆ ಇಟ್ಟು ಪೂಜೆ ಮಾಡೋರು, ಲಿಂಗ ಗಣಪತಿ ಪಾರ್ವತಿ ಸಾಲಿಗ್ರಾಮ ಎಲ್ಲ ಪಂಚಾಯತನ ಪೂಜಾ ಅಂದ್ಬಿಟ್ಟು ಒಟ್ಟಿಗೆ ಇವರೆಲ್ಲ ಒಂದೇ ಚಿಂತನೆ ಮಾಡೋರು. ಅಂದ್ರೆ ಒಂದೇ ಇಷ್ಟು ರೂಪಗಳಲ್ಲಿ ಕಾಣಿಸ್ತಾ ಇದೆ ಅಂತ ಚಿಂತನೆ ಬೇರೆ, ಇವರೆಲ್ಲ ಬೇರೆ ಬೇರೆ ಅದು ಈಕ್ವಲ್ ಅಂತ ಅಭಿಷೇಕ್ ಮಾಡ್ತಾರೆ ಕೆಲವರು. ಅರ್ಥ ಆಯ್ತಾ? ಇನ್ನ ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಅದರಲ್ಲಿ ಸಾಲಿಗ್ರಾಮ ತೆಗೆದು ಸೋಮಸೂತ್ರದಿಂದ ನೀರು ಬೀಳ್ತಾ ಇರುತ್ತಲ್ಲ ಅದ್ರ ಕಳಗಿಟ್ಟಿರ್ತಾರೆ, ಆ ಅಭಿಷೇಕದ ನೀರು ಸಾಲಿಗ್ರಾಮದ ಮೇಲೆ ಬೀಳ್ತಾ ಇರುತ್ತೆ. ಸತ್ಯ. ಯಾಕೆ ಅವರು ಪುರಾಣದಲ್ಲಿ ಹೇಳಿದ್ದಾರೆ, ರುದ್ರದೇವರ ಪಾದ ತೊಳೆದು ನಾರಾಯಣ ತಲೆ ಮೇಲೆ ಹಾಕೊಂಡ ಅಂತ. ಅದಕ್ಕೆ ಡೈರೆಕ್ಟ್ ಆಗಿ ಸಾಲಿಗ್ರಾಮ ತಲೆ ಬರುವಂತ ಕಳಗ ಇಟ್ಬಿಡುತ್ತಾರೆ, ಮತ ತೆಗೆದು ಹಾಕೋದು ಯಾಕೆ ಅಂತ ಹೇಳಿ. ನಾನು ನಮ್ಮ ಸ್ವಾಮಿ ಹುಡುತಿದ್ದ ಕಾಲಕ್ಕೆ ಎರಡೇ ಕೆಲಸ, ಒಂದು ಪಾಠ, ಊಟ ಇದ್ದಿದ್ದೆ, ನಂತರ ತಿರುಗಾ ಆಡ್ತಾ ಇದ್ದೆ. ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು, ಬೆಂಗಳೂರು ಬಂದ್ರೆ ನಾನು ಬೆಂಗಳೂರು ಸೆಟ್ಲ್ ಆಗಿಲ್ಲ ಅಲ್ಲಿ, ಅವಾಗ ಎಷ್ಟು ತಿರುಗಾಡಿದಿನೋ ಎಲ್ಲ ಕಡೆ ತಿರುಗಾಡ್ತಾ ಇದ್ದೆ. ಸ್ವಲ್ಪ ಟೈಮ್ ಪಾಠ ಇಲ್ಲ ಅಂದ್ರೆ ತಿರುಗಾಡೋದು, ಎಲ್ಲಿಗೆ ಎಲ್ಲ ಗುಡಿಗಳಿಗೆ ಹೋಗೋದು, ಎಲ್ಲ ಗುಡಿಗಳಿಗೆ ಹೋಗ್ತಾ ಇದ್ದೆ. ಹೋಗಿ ನಂಗೊಂದು ಸಾಲಿಗ್ರಾಮ ಬೇಕು, ಕೊಡ್ತೀರಾ 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 ಅಂತ ಕೇಳೋದು. ಒಳ್ಳೆಯವರು ಇಡ್ತಾ ಇದ್ರು ಪಾಪ, ಕೇಳಿಕೊಳ್ಳುತ್ತೆ ಕೊಡ್ತಾ ಇದ್ರು. ಅಲ್ಲಿ ನನಗೂ ಸಂಶಯ ಬರ್ತಾ ಇತ್ತು, ಅಲ್ಲಿ ಹೋದ್ರೆ ನಮಸ್ಕಾರ ಹೇಗೆ ಮಾಡಿ, ನಮಸ್ಕಾರ ಮಾಡಿ ಯಾರು ತಗೊಳ್ದಂಗ ಅವ್ರೇನು ಮಾತಾಡ್ಸಲ್ಲ, ಯಾರು ಮಾಡಿದ್ದು ಅಥವಾ ನಮಸ್ಕಾರ ಮಾಡಬಾರದು, ಏನ್ ಮಾಡಬೇಕು. ಅಲ್ಲಿಗೆ ಹೋಗೋದು ಮನಸ್ಸಿನಲ್ಲಿ ದೇವರು ನಮ್ಮ ದೇವರು ನಮಸ್ಕಾರ ಮಾಡ್ಕೊಬಹುದು, ಅಲ್ಲಿಗೆ ಮಾಡಲ್ಲ. ಆಯ್ತು, ಆದ ಮೇಲೆ ಅವರು ದಕ್ಷಿಣೆ ಕೊಡೋದು, ಆ ಸಾಲಿಗ್ರಾಮ ತಂದ್ಬಿಡೋದು, ಅವರಿಗೆ ದಕ್ಷಿಣೆ ಸಾಲಿಗ್ರಾಮಕ್ಕಲ್ಲ. ಅವ್ರು ಪಾಪ ಬ್ರಾಹ್ಮಣರು ತಗೊಳ್ಳಿ ಅಂತ ಕೊಟ್ಟು ಕಳಿಸೋದು, ತಗೊಳ್ಳಿ ದಾನ ಅಂತ ಕೊಡ್ತಾ ಇದ್ರು. ಮತ್ತು ಸಂಶಯ, ಅವರು ಪೂಜೆ ಮಾಡೋದ ನಾವು ತರಬಹುದ, ಬಿಡಿಸಿದಂಗಾಗುತ್ತಲ್ಲ ಅಂದ್ರೆ ಇಲ್ಲ, ಅವ್ರಿಗೆ ಆ ಪಾಪದಿಂದ ಬಿಡುಗಡೆ ಮಾಡಿದಂತಾಗುತ್ತೆ. ರುದ್ರದೇವರ ಅಭಿಷೇಕ ಮಾಡಿದ್ದು ಸಾಲಿಗ್ರಾಮ ಮೇಲೆ ಹಾಕ್ತಾರಲ್ಲ ಮಹಾಪಾಪ, ಅದರಿಂದ ಅವನ್ನ ಬಿಡುಗಡೆ ಮಾಡಿದಂತಾಯ್ತು, ನಮಗೂ ಸಾಲಿಗ್ರಾಮ ಸಿಕ್ತು ಅಂತ ಹೇಳಿ ಈ ತರ ಎಲ್ಲ ಅವಾಗ ತುಂಬಾ ಸಾಲಿಗ್ರಾಮ ಸಂಗ್ರಹ ಮಾಡ್ಕೊಂತ ಬರ್ತಾ ಇದ್ದೆ. ನಮ್ಮವ್ರ ಮಾಧ್ವರ ಹತ್ರ ಮಾತ್ರ ಸಾಲಿಗ್ರಾಮ ಕೇಳ್ತಾ ಇದ್ದಿಲ್ಲ ನಾನು, ಎಲ್ಲೂ ಮಾಧ್ವರ ಗುಡಿಗೆ ಹೋಗಿ ಕೇಳ್ತಾ ಇದ್ದೆ. ಯಾಕಂದ್ರೆ ನಮ್ಮವ್ರು ಚೆನ್ನಾಗಿ ಪೂಜೆ ಮಾಡ್ತಾರೆ, ಅಲ್ಲಿಂದ ತಪ್ಪಿಸಬಾರದು. ಎರಡು ನಂಗೆ ಸಾಲಿಗ್ರಾಮ ಬೇಕು, ಬೇರೆ ಕಡೆಯಿಂದ ತರ್ತಾ ಇದ್ದೆ ನಾನು. ಇನ್ನ ಅಲ್ಲೆಲ್ಲಿ ಹೋಗಿ ಅವರಿಂದ ಸಾಲಿಗ್ರಾಮ ತರಬಹುದಾ ಅಂತ ಹೇಳಿದರೆ, ಸಾಲಿಗ್ರಾಮ ಅಲ್ಲೆಲ್ಲ ಇರೋದಕ್ಕಿಂತ ಶುದ್ಧವಾದ ಸ್ಥಳಕ್ಕೆ ತರುವುದೇ ದೊಡ್ಡ ಪುಣ್ಯ. ಎಲ್ಲೆಲ್ಲೋ ಇದ್ದು ಅವರಿಗೂ ಅನರ್ಥ, ದೇಶಕ್ಕೂ ಅನರ್ಥ, ಎಲ್ಲದಕ್ಕೂ ಅನರ್ಥ. ಅದು ತಪ್ಪಿಸಿದ ಪುಣ್ಯ ಬರುತ್ತೆ, ನನಗೂ ಸಾಲಿಗ್ರಾಮ ಬರುತ್ತೆ ಅಂತ ತುಂಬಾ ಕಡೆ ತೆಗಾಡ್ತಾ ಇದೆ. ಸಾಲಿಗ್ರಾಮ ಸಂಗ್ರಹ ಮಾಡಿಕೊಂಡಿದ್ದೆ. ಅದಕ್ಕೆ ಹೇಳ್ತಾರೆ ಈ ತರ ಆಧಿಕ್ಯ ನಾರಾಯಣಕ್ಕಿಂತ ಜಾಸ್ತಿ ಇವರು ಅಂತ ತಿಳ್ಕೊಳ್ಳೋದು. ಇನ್ನ ಮಾಯ ಗುಣ ಕರ್ಮ ಕಾಲಕ್ಕೆ ಕರ್ತೃತ್ವ ಇಲ್ಲಿ ಹೇಳ್ತಾರೆ. ಕರ್ಮ ನೋಡ್ರಿ, ಅವ್ರು ಹೀಗ್ಯಾಕೆ ಮಾಡ್ತಾರೆ, ಅವ್ರು ಕರ್ಮ ಅಂತ ಅದ್ರಿ, ಕರ್ಮ ಮಾಡಿಸ್ಬಿಡುತ್ತೆ. ಕರ್ಮದೊಳಗೆ ಭಗವಂತ ಇದ್ದು ಮಾಡಿಸ್ತಾನೆ ಎಂಬ ಎಚ್ಚರ ಇಲ್ಲ, ಜಡವಾದ ಕರ್ಮಕ್ಕೆ ಕರ್ತೃತ್ವ. ಅವ್ರು ಯಾಕೆ ಹಾಗಾಯ್ತು ಪಾಪ ಅಂದ್ರೆ, ಅವರು ಕಾಲ ಸರಿಯಿಲ್ಲ, ಟೈಮ್ ಸರಿಯಾಗಿಲ್ಲ ಅಂದ್ರೆ ಟೈಮೇ ಹಾಗೆ ಮಾಡಿಬಿಡುತ್ತೆ ಅಂತ ಕಲ್ಪನೆ ಬರುತ್ತಾ ಇಲ್ವಾ, ಅದು ಬರಬಾರದು ಅಂತ. ಕಾಲದಲ್ಲಿ ಆದ ಮೇಲೆ ಕರ್ಮಕ್ಕೆ, ಆದ ಮೇಲೆ ಗುಣಕ್ಕೆ, ಗುಣ ಅಂತ ಅದ್ರ ಮಾಡಿಸ್ಬಿಡುತ್ತೆ ಅವರನ್ನ. ಅಂದ್ರೆ ಜಡವಾದ ಗುಣ ಕಾಲ ಕರ್ಮ ಇದಕ್ಕೆಲ್ಲ ಕರ್ತೃತ್ವ ಕೊಟ್ಟು, ಅಂದ್ರೆ ಭಗವಂತನೇ ಒಳಗಿದ್ದು ಮಾಡಿಸ್ತಾ ಇದ್ರೆ ಅದನ್ನು ಬಿಟ್ಟು ಅವೇ ಮಾಡುತ್ತೆ ಅಂತ ಹೇಳೋದು. ಇನ್ನ ವಾಯು ಪ್ರತಿಮೆ ವಿನಾ ಹರಿಗೆ ನಮಸ್ಕಾರ, ಪ್ರತಿಮೆಗಳಲ್ಲಿ ವಾಯುದೇವರನ್ನ ಚಿಂತನೆ ಮಾಡದೆ ದೇವರನ್ನ ನಮಸ್ಕಾರ ಮಾಡಿದರೆ ಅದು ಭೀಕರವಾದ ಪಾಪ, ಅಲ್ಲಿ ದೈತ್ಯ ಬಂದು ಕೂತಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ನಮ್ಮವರು ಪ್ರತಿಷ್ಠಾ ಮಾಡಿದ ಕಡೆ ವಾಯುದೇವರನ್ನ ಆವಾಹನ ಮಾಡಿ ಅಲ್ಲಿ ದೇವರನ್ನ ಆವಾಹನ ಮಾಡುತ್ತಾರೆ, ಅದು ತಿಳ್ಕೊಂಡು ಮಾಡದಂಗಿದ್ರು ತೊಂದರೆ. ನಾವು ನಮಸ್ಕಾರ ಮಾಡೋ ಕಾಲಕ್ಕೆ ಯಾವ ಪ್ರತಿಮಾ ನಮಸ್ಕಾರ ಮಾಡಿದ್ರು ಅಲ್ಲಿ ವಾಯುದೇವರು ಚಿಂತನೆ ಮಾಡಿ ಒಳಗೆ ದೇವರ ನಮಸ್ಕಾರ ಮಾಡಬೇಕು, ಅದು ಮಾಡಿಲ್ಲ ಮಾಡದಾಗಿದ್ದಕ್ಕೆ ನಮ್ಗೆ ತೊಂದರೆ. ಯಾರಾದರೆ ವಾಯು ಪ್ರತಿಮೆ ವಿನಾ ದೇವರನ್ನ ಪ್ರತಿಷ್ಠೆ ಮಾಡಿರ್ತಾರೆ, ಯಾರು ವೈಷ್ಣವರು ಬಿಟ್ಟು ಮಿಕ್ಕವರೆಲ್ಲ ಹಾಗೆ ಮಾಡುದು, ಅಲ್ಲಿ ವಾಯುದೇವರು ಕರೆಯೋದೇ ಇಲ್ಲ, ಅವರು ಡೈರೆಕ್ಟ್ ಆಗಿ ಹರಿಯನ್ನೇ ಆವಾಹನ ಮಾಡೋದು ಮಾಡ್ತಾ ಇರ್ತಾರೆ. ಅಂತ ಕಡೆ ದೇವರು ಬರಲ್ಲಂತೆ, ಯಾರು ಬರ್ತಾರೆ, ದೈತ್ಯರು ಬರ್ತಾರಂತೆ. ಇದು ಗರುಡ ಪುರಾಣ ಚೆನ್ನಾಗಿ ಹೇಳುತ್ತೆ, ದೈತ್ಯರೇ ಬಂದು ಕೊಡ್ತಾರೆ, ಎಲ್ಲ ಪೂಜೆ ತಗೊಂಡು ಹೋಗ್ಬಿಡ್ತಾ ಇರ್ತಾರೆ. ಆದ ಕಾರಣ ವಾಯು ಪ್ರತಿಮೆ ವಿನಾ ಹರಿಗೆ ನಮಸ್ಕಾರ. ಈ ಅವನಿಯಲ್ಲಿ ಹೇಳ್ತಾರೆ ಅಶ್ವತ್ಥ, ಅಲ್ಲಿ ಗಂಡಕಿ ಶಿಲಾರಹಿತಾದಿ ಅಂತ ಹೇಳ್ತಾ ಇದ್ದಾರೆ. ಸಾಲಿಗ್ರಾಮ ಇಟ್ಟು ನಮಸ್ಕಾರ ಮಾಡಬೇಕು, ತುಳಸಿಯಲ್ಲಿ ಅಶ್ವತ್ಥ ಬುಡದಲ್ಲಿ ಸಾಲಿಗ್ರಾಮ ಇಟ್ಟು ನಮಸ್ಕಾರ ಮಾಡಬೇಕು. ತುಳಸಿಯಲ್ಲೂ ಅಷ್ಟೇ, ವಿನಾಯಕ ಲಿಂಗ ಸ್ವಯಂ ವ್ಯಕ್ತ ಲಿಂಗ ಅಲ್ಲೂ ಕೂಡ ಸಾಲಿಗ್ರಾಮ ಇಟ್ಟು ನಮಸ್ಕಾರ ಮಾಡಬೇಕು. ಇನ್ನ ಪುಣ್ಯ ತೋಯಗಳಲ್ಲಿ ಎಲ್ಲಾದರೂ ವಿಶೇಷವಾಗಿರತಕ್ಕಂಥ ತೀರ್ಥಗಳು ಹೋದರೆ ಅಲ್ಲಿ ಸಾಲಿಗ್ರಾಮ ಇಟ್ಟೇ ನಮಸ್ಕಾರ ಮಾಡಬೇಕು. ಇದನ್ನು ಗೊತ್ತಿಲ್ಲ, ವಿಜಯದಾಸರು ಹೇಳ್ಕೊಡ್ತಾರೆ ನೋಡಿ. ಅಶ್ವತ್ಥ ತುಳಸಿ ವಿನಾಯಕ ಲಿಂಗ ಸ್ವಯಂ ವ್ಯಕ್ತ ಲಿಂಗ ನಿಧಿ ಅಂದ್ರೆ ಎಲ್ಲೆಲ್ಲಿ ವಿಶೇಷವಾಗಿರತಕ್ಕಂಥ ಸ್ವಯಂ ವ್ಯಕ್ತ ಕ್ಷೇತ್ರಗಳಿರುತ್ತೋ ಅಲ್ಲಿ ಹೋದಾಗ, ಅಂದ್ರೆ ರುದ್ರದೇವರ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಹೋದಾಗ, ಇನ್ನ ಪುಣ್ಯತೋಯಗಳಲ್ಲಿ ತೀರ್ಥಗಳಿಗೆ ಹೋದಾಗ ಗಂಡಕಿ ಶಿಲಾರಹಿತಾದಿ ಗಂಡಕಿ ಶಿಲೆ ಇಡದಂಗೆ ಹೋಗೋದು, ಇನ್ನು ಆಡಿ ಇನ್ನು ಬರ ತಗೊಳ್ತಾರೆ, ಅವೆಲ್ಲ ಮಾಡಬಾರದು ಅಂತ ಹೇಳ್ತಾರೆ. ಅಂದರೆ ಅಶ್ವತ್ಥದಲ್ಲಿ ಹೋಗಿ ನಮಸ್ಕಾರ ಮಾಡಬೇಕಾದರೆ ಸಾಲಿಗ್ರಾಮ ಇಟ್ಟೇ ನಮಸ್ಕಾರ ಮಾಡಬೇಕು, ತುಳಸಿಯಲ್ಲೂ ಕೂಡ ಸಾಲಿಗ್ರಾಮ ಇಟ್ಟೇ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮವರು ಏನ್ ಮಾಡುತ್ತಾರೆ, ಚಕ್ರಾಂಕಿತವಾದರೂ ತುಳಸಿಯಲ್ಲಿ ಇಟ್ಬಿಟ್ಟಿರ್ತಾರೆ, ಚಿಕ್ಕ ಚಕ್ರಾಂಕಿತ ಇಟ್ಟುಬಿಡಿ, ಕೃಷ್ಣ ಚಕ್ರಾಂಕಿತ ಒಂದು ಚೂರು ಚಿಕ್ಕದು ಸಿಗತಬೇಕಾ, ಸಿಗತ್ತೆ ಚಕ್ರಾಂಕಿತ ಇಡಬಹುದಲ್ಲಿ ಇಟ್ಕೊಂಡಿರೋದು, ಅಥವಾ ಕೈಯಲ್ಲೇ ಅಂದ್ರೆ ಜನ. ಅದಕ್ಕೆ ನಮ್ಮವರು ಜನಿವಾರಕ್ಕೆ ಸುದರ್ಶನ ಕಟ್ಕೊಂಡು ಹೋಗಿರುತ್ತಾರೆ, ಎಲ್ಲಿಗೆ ಹೋದ್ರೂ ಆ ಸಾಲಿಗ್ರಾಮ ಅದು ಇಡೋದು, ನಮಸ್ಕಾರ ಮಾಡಿ ಹೋಗೋದು, ಅದು ಮಾಡೋದು ಬಹಳ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ನಾವು ಅನುಸಂಧಾನ ಮಾಡಿಬಿಡ್ತೀವಿ ಸಾಲಿಗ್ರಾಮ ಅಂದ್ರೆ ಬಾಯಿಲಿ ಅಂಬುವುದಲ್ಲ, ನಮ್ಮ ಟೆಕ್ನಾಲಜಿ ಗೊತ್ತವರಿಗೆ ಬಾಯಿಲಿ ಅಂಬುವುದಲ್ಲ. ಇನ್ನ ಶೂದ್ರಾದಿಗಳ ಪೂಜೆ, ಶೂದ್ರ ಆದಿಗಳಲ್ಲಿ ದೇವರಿದ್ದಾರೆ ಅಂತ ಹೇಳಿ ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಹೋಗಬೇಡಿ, ಅಲ್ಲಿ ಭಗವಂತ ಇದ್ದಾನೆ ಅಂತ ತಿಳಿದು, ನನ್ನ ಸ್ವಾಮಿಯೇ ಅಲ್ಲಿದ್ದಾನೆ ಅಂತ ತಿಳಿದು ನನ್ನ ಸ್ವಾಮಿಯಲ್ಲಿ ನಮಸ್ಕಾರ ಕಡಿಮೆ, ಅದಕ್ಕೆ ನೀಚರಲ್ಲಿ ಹರಿಯ ಪೂಜಿಸದಿರು ಅಂತ ಹೇಳ್ತಾರೆ. ಇನ್ನ ವಾಯು ವಿಷ್ಣು ಲಿಂಗ ಪ್ರತೀಕದಲ್ಲಿ ಸ್ಥಾಯವಾಗಿದ್ದುದು ವಂದನೆ ಮಾಡಸಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ವಾಯು ವಿಷ್ಣು ಲಿಂಗ ಈ ಪ್ರತೀಕಗಳಲ್ಲಿ ಸ್ಥಾಯವಾಗಿದ್ದುದು ವಂದನೆ ಮಾಡಸಲ್ಲ, ಶೂದ್ರಾದಿಗಳಿಂದ ಪ್ರತಿಷ್ಠವಾಗಿದ್ದು ಸ್ಥಾಯವಾಗಿದ್ದುದು ಅಂದ್ರೆ ಶೂದ್ರಾದಿಗಳ ಪೂಜೆ ಇರತಕ್ಕಂಥದ್ದು ಶೂದ್ರಾದಿಗಳಲ್ಲಿ ಪ್ರತಿಷ್ಠಾ ಮಾಡಿರ್ತಾರಲ್ಲ ಅಂಥದಲ್ಲಿ ವಂದನೆ ಮಾಡಸಲ್ಲ. ಈ ಅವನೆಯಲ್ಲಿ ಶೂದ್ರಾದಿ ಪ್ರತಿಷ್ಠೆ ಆಯತಾರ್ಥಕ್ಕೆ ಹೋಗಿ ಸಾಗಿ ಬಾಗಸಲ್ಲ, ಏನೋ ಬೇಕು ಅಂತ ಹೋಗಿ ಅಂದ್ರೆ ನಮ್ಮ ಎಲ್ಲೋ ಸೇವಾ ಮಾಡ್ತಾ ಇರ್ತೀವಿ, ಅಲ್ಲಿ ಸಿಗ್ತಾನೆ ಇರಲ್ಲ, ಅವ್ರಿಗೇನೋ ಮಾತಾಡ್ತಾ ಇರಲ್ಲ ಅಂತ ಕಾಲಕಾಲ ಯಾರು ಹೇಳ್ತಾರೆ, ಅಲ್ಲೇನೋ ಬಹಳ ಚೆನ್ನಾಗಿ ನೋಡ್ರಿ ಹೋಗ್ರಿ ಅಂದ್ರೆ ಹೋಗಿ ನಮಸ್ಕಾರ ಮಾಡಿ ಪಡ್ಕೊಳ್ಳಿಕ್ಕೆ ಹೋಗಬೇಡಿ. ಈ ಅರ್ಥದಲ್ಲಿ ನಿಶ್ಚಯವೆಂದವನು ಅಂದ್ರೆ ಅಲ್ಲಿ ಹೋಗಿ ನಮಸ್ಕಾರ ಮಾಡಿದ್ರೆ ಬರುತ್ತೆ ಇಲ್ಲಿ ಬರುತ್ತೆ ಎಲ್ಲಾದ್ರೂ ಒಂದೇ ಏನಾದ್ರೂ ಏನು ಅಂತಂದವ ಆತ ತಾಯಿ ವೆಂದೆಂಬುದು ಸಿದ್ಧವ್ಯ ಕೇಳಿ. ಅವ್ರ ಆ ತಾಯಿ ಅಂದ್ರೆ ಮಲಗಿದವರನ್ನ ಕೊಂದವ, ಹೆಂಡ ಕೊಡದವ, ಸ್ವರ್ಣಸ್ಥೇಯ, ಸುರಾಪಾನ, ಗುರುತಲ್ಪ ಗಮನ ಎಲ್ಲ ಏನಿರುತ್ತಲ್ಲ ಆ ಗೋಹತ್ಯಾದಿಗಳು ಮಾಡಿದ ಆ ಪಾಪ ಅವನಿಗೆ ಬರುತ್ತೆ ಹೇಳುತ್ತಾರೆ. ಕಾಯ ಜಪ್ಪಿತನಿಗೆ ಇಂತು ನುಡಿವ ವಾಕ್ಯ ನ್ಯಾಯ ನ್ಯಾಯವಲ್ಲವೋ ಸರ್ವವು ಹರಿನಿಂದ್ಯವೋ. ಇದೆಲ್ಲ ಮಾಡಿದ್ದೇನಾಯಿತು ಅಂದ್ರೆ ದೇವರನ್ನ ಬೈದಂಗಾಯಿತು ಅಂದ್ರು. ಪ್ರತಿಮೆಯಲ್ಲಿ ವಾಯುದೇವರಿಲ್ಲದೆ ದೇವರ ನಮಸ್ಕಾರ ಮಾಡಿದ್ರೆ ದೇವರ ದೂಷಣೆ ಮಾಡಿದಂಗಾಗುತ್ತೆ, ಯಾಕೆ ದೈತ್ಯರ ಜೊತೆಗೇನೆ ದೇವರನ್ನ ಸೇರಿಸಿಕೊಡಿಸಿದಂಗಾಗುತ್ತೆ, ಅವರಲ್ಲಿ ಬಂದ್ಬಿಡ್ತಾರಲ್ಲಿ. ಇವಾಗ ವಾಯುದೇವರು ಆವಾಹನೆ ಮಾಡಲಿಲ್ಲ, ದೈತ್ಯರು ಬಂದ್ರು ಅಲ್ಲಿ ಕೂತಿದ್ದಾರೆ, ಅದು ನಮಸ್ಕಾರ ಮಾಡಿದ ದೇವರು ಅಂತಂದ್ರೆ ದೇವರನ್ನ ದೈತ್ಯರನ್ನ ದೇವರು ಅಂತ ಅನ್ನಂಗಾಗಿಲ್ವಾ, ಒಳಗೆ ದೈತ್ಯರು ಕೂತಿರುವಾಗ. ಅದಕ್ಕೆ ಹೇಳ್ತಾ ಇದ್ದಾರೆ, ಮಾಯಾವರ್ಜಿತ ನಮ್ಮ ವಿಜಯ ವಿಠಲ ರೇಯನ. ಹಾಗಾದರೆ ಇಲ್ಲಿ ಕ್ವಶನ್ ಬರುತ್ತೆ, ಬಹಳ ಚೆನ್ನಾಗಿದೆ ಇವೆಲ್ಲ, ಆದರೆ ಇದರಲ್ಲಿ ನಮ್ಗೆ ಗೊತ್ತಾಗೋದು ಹೇಗೆ? ಅಲ್ಲಲ್ಲಿ ಹೋದಾಗ ಈ ತಲೆಯಲ್ಲಿ ಇರಬೇಕು, ಏನೋ ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡಿಬಿಟ್ಟು ಹೋಗ್ತಾ ಇರ್ತೀವಿ, ನಮಸ್ಕಾರಗಳು ಮಾಡ್ತಾ ಇರ್ತೀವಿ, ಇದೆಲ್ಲ ನೆನಪಿದ್ದು ಚೆನ್ನಾಗಿರಬೇಕು ಅಂದ್ರೆ ಮಾಯ ಇರಬಾರದು, ಅಂದ್ರೆ ನಮಗೆ ತಲೆ ಕಟ್ಟಿರಬಾರದು, ತಲೆಯಲ್ಲಿ ಏನು ಆ ದುರಭಿಮಾನ ಅದು ಇದು ಹೀಗೆ ಇರಬೇಕಷ್ಟೇ. ವಿಜಯರಾಯರು ಹೇಳಿದ್ದಾರೆ ಮುಗದೋಯ್ತು ಅಷ್ಟೇ, ಹಾಗೆ ನಿಲ್ಲೋಣ ಅಂತ ಇರಬೇಕಾ? ಅವಾಗೆ ನಿಮ್ಮೊಳಗಿರತಕ್ಕಂಥ ಭಗವಂತನನ್ನ ಏನಂತ ಚಿಂತನೆ ಮಾಡಿದರೆ ಇವೆಲ್ಲ ಹೋಗಿಬಿಡುತ್ತೆ. ಆಯಾ ಕಾಲಕ್ಕೆ ಸರಿಯಾಗಿ ತಲೆಯಲ್ಲಿ ಹೊಳೆದು ಭಗವಂತನ ಚಿಂತನ ಚೆನ್ನಾಗಿ ಬರಬೇಕಾದರೆ, ಅಜ್ಞಾನ ಇರಬಾರದು ಅಂತಾದರೆ, ಈ ದೋಷಗಳೆಲ್ಲ ನಮ್ಮಿಂದ ಆಗಬಾರದು ಅಂತಾದರೆ, ಸುಮ್ಮನೆ ಪಲ್ಟಿ ಹೊಡೆದ್ರೆ ಬರಲ್ಲ. ನಮ್ಮೊಳಗಿರತಕ್ಕಂತಹ ಭಗವಂತನ ಗುಣಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ದೇವರ ಗುಣಚಿಂತನೆ ಯಾವುದು ಮಾಡಬೇಕು? ಯಾವ ಗುಣಚಿಂತನೆ ಮಾಡಿದರೆ ಈ ದೋಷಗಳೆಲ್ಲ ನಮ್ಮಲ್ಲಿ ಹೋಗುತ್ತೆ ಅಂದ್ರೆ ಮಾಯಾವರ್ಜಿತ, ದೇವರನ್ನ ಮಾಯಾವರ್ಜಿತ ಅಂತ ಚಿಂತನೆ ಮಾಡಬೇಕಂತೆ. ಮಾಡಿದರೆ ಇವೆಲ್ಲ ಹೊರಟು ಹೋಗ್ತಾ ಬರುತ್ತೆ. ತೀರ್ಥಯಾತ್ರೆ ಹೊರಡೋ ಕಾಲಕ್ಕೆ ಎಲ್ಲ ಹೊರಡೋ ಕಾಲಕ್ಕೆ ಸ್ವಾಮಿ ಮಾಯಾವರ್ಜಿತ, ಸ್ವಾಮಿ ಉದ್ಧಾರ ಮಾಡು ಅಂತ ಇವೆಲ್ಲ ದಾಸರು ಹೇಳಿಕೊಡುವಂತಹ ಅಪರೂಪದ ಗುಣಚಿಂತನ ಕ್ರಮಗಳು ಮಾಡಿದರೆ ಅಲ್ಲಿಗೆ ಹೋದಾಗ ಒಂದು ವೇಳೆ ಎಲ್ಲ ಮಾಡ್ತಾರೆ ಏನಪ್ಪ ಅಂತ ನಮಸ್ಕಾರ ಮಾಡ್ಲಿಕ್ಕೆ ಹೋದ್ರೆ ಥಟ್ ಅಂತ ನೆನಪಾಗುತ್ತೆ, ಬೇಡಪ್ಪ ಸಾಕು ಇವಾಗ ಮಾಡಿದ್ದೆ ಸಾಕು ಅಂತ ಒಳಗೆ ಹೃದಯದ ಮೂರ್ತಿಗೆ ನಮಸ್ಕಾರ ಮಾಡಿಕೊಂಡು ಹೋಗುವಂತೆ ಆಗ್ಬಿಡುತ್ತೆ.
ಕ್ಷೇತ್ರಗಳಲ್ಲಿ
ಇಲ್ಲ, ಅದಕ್ಕೆ ಕ್ಷೇತ್ರಗಳಲ್ಲಿ ಹೋದಾಗ ಅಲ್ಲಿ ಪ್ರತಿಷ್ಠಾ ಮಾಡಿದ್ದು ಯಾರು ಅಂತ ನೋಡಬೇಕು. ಪ್ರತಿಷ್ಠಾ ಮಾಡಿದ್ದು ಯಾರು ಅಂತ ನೋಡಿ ಅದು ಬ್ರಾಹ್ಮಣರಾಗಿದ್ರೆ ಅಡ್ಡಿ ಇಲ್ಲ. ಯಾರು ವೈಷ್ಣವರು ಪ್ರತಿಷ್ಠಾ ಮಾಡಿರ್ಬೇಕು. ಪೂಜೆ ಇವಾಗ ಎಲ್ಲಿಗೆ ಹೋಗ್ತೀರಾ? ಬೇರೆ ಬೇರೆ ಕಡೆ ಹೋಗ್ತೀರಾ? ತಿರುಪತಿಗೆ ಹೋಗ್ತೀರಾ? ಶ್ರೀರಂಗಕ್ಕೆ ಹೋಗ್ತೀರಾ? ಮಾಧ್ವರೇನು ಪೂಜೆ ಮಾಡಲ್ಲ, ಆದರೆ ಬ್ರಾಹ್ಮಣರ ಇರ್ತಾರಲ್ಲಿ, ಹೌದಾ? ಆದರೆ ಮಾಧ್ವರಲ್ಲ, ಸ್ವಯಂ ವ್ಯಕ್ತ. ಹಾಗೆ ವ್ಯಾಸರಾಯ ಪ್ರತಿಷ್ಠಿತ ಪ್ರಾಣದೇವರು ಇರ್ತಾರೆ, ಅಲ್ಲಿ ಹೋದಾಗ ಬೇರೆ ಯಾರೋ ಪೂಜೆ ಮಾಡ್ತಾ ಇರ್ತಾರೆ, ಅಲ್ಲಿ ಮಾಡಬೇಕಾ ಇಲ್ವಾ? ಇಂತಹ ಸಂಶಯಗಳು ಬರುತ್ತೆ. ಅದಕ್ಕೆ ಪ್ರತಿಷ್ಠಾ ದೊಡ್ಡವರು ಮಾಡಿದ್ರೆ ನಮಸ್ಕಾರ ಮಾಡಿಬಿಡಿ. ಅಲ್ಲಿ ಬೇರೆಯವರು ಪೂಜೆ ಮಾಡ್ತಾ ಇರ್ತಾರಲ್ಲ, ಅವರು ಪೂಜೆ ಮಾಡಿದ ತೀರ್ಥ ಪ್ರಸಾದಗಳೆಲ್ಲ ಸ್ವೀಕಾರ ಮಾಡಬೇಡಿ ಅಂತ ಅದಕ್ಕೆ ಹೇಳ್ತಾರೆ. ಯಾಕೆ? ಅವರು ಅಭಿಷೇಕ ಮಾಡಿದ್ರು ಸಾಲಿಗ್ರಾಮಕ್ಕೇನೆ, ನಮ್ಮವರು ಮಾಡಿದ್ರು ಸಾಲಿಗ್ರಾಮಕ್ಕೇನೆ, ಅದು ದೇವರ ಸನ್ನಿಧಾನದಲ್ಲೇ ಆಗಿರುತ್ತೆ, ಅಂತ ಕಾಲಕ್ಕೆ ಯಾಕೆ ತಗೋಬಾರದು ಅಂತ ನಮ್ಮವರೇ ಪ್ರಶ್ನೆ, ಅವರೇ ಮಾಡಲ್ಲ. ಅದು ಹೇಳ್ತಾರೆ ಅವ್ರು ಮಾಡೋ ಕಾಲಕ್ಕೆ ನಾನೇ ನೀನು ಅಂತ ಮಾಡ್ತಾರಾದ್ದರಿಂದ ಆ ತೀರ್ಥದಲ್ಲಿ ಅದೇ ಸಾರ ಬಂದಿರುತ್ತೆ. ಅದೇ ತಾನೇ ಇನ್ನೊಬ್ರು ಇಲ್ಲಿ ಬೇರೆ ಅಲ್ಲಿ ಒಂದೇ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇದೆಲ್ಲ ನಾವು ಏನು ಚಿಂತನೆ ಮಾಡಿರ್ತೀವಿ ಆ ತೀರ್ಥದಲ್ಲಿ ಆ ಸಾರ ಬರುತ್ತೆ. ಆದ ಕಾರಣ ಅವರು ಮಾಡಿದ್ದನ್ನು ಸ್ವೀಕಾರ ಮಾಡಬೇಡಿ ಅಂತ ಹೇಳ್ತಾರೆ. ಮಾಯಾವರ್ಜಿತ ನಮ್ಮ ವಿಜಯ ವಿಠಲ ರೇಯನ ಗಾಯನ ಮಾಡಲು ನವ ಭಕುತಿಯ ನೀವ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಜೀವಾದಿ ಭೇದ ಚಿದ್ಗುಣ ಗಣ ಪೂರ್ಣ ಪರಿಪಾವನ್ನ ಸಾಮ್ಯಾಧಿಕ ರಹಿತ ತದ್ಗತ ಭೇದ ದೇವ ಪ್ರಾದುರ್ಭವ ವಿಪರೀತ ಶೂನ್ಯ ವೇದಾವಳಿ ಪ್ರಮಾಣ ಸಿದ್ಧ ಪ್ರಮೇಯಾವಸ್ಥ ಕೋವಿದ ಹರಿಪಾದ ಭಜಕರ ಸೇವಾ ಆಸಕ್ತ ಆವಾವ ಕಾಲಕ್ಕೆ ನಡಕೊಂಡ ಯೋಗ್ಯಗೆ ಈ ವಿಧ ತಿಳುವಳಿಕೆ ಭಗವದ್ರೂಪಗಳೆಲ್ಲ ಲಾವಣ್ಯ ಕಾಯದಲ್ಲಿ ಸುಳಿದಾಡುವ ಸುಖದಿ ದೇವಕ್ಕಿ ನಂದನ ವಿಜಯ ವಿಠಲರೆಯ ಕಾವ ಸರ್ವದಾ ನಮ್ಮ ಬಳಿಯಲ್ಲಿ ಇದ್ದು ನೋಡಿ ಹೇಳ್ತಾರೆ. ಜೀವಾದಿ ಭೇದ, ಜೀವ ಜೀವಕ್ಕೂ ಭೇದ, ಜೀವ ಜಡಕ್ಕೂ ಭೇದ, ಜಡ ಜಡಕ್ಕೂ ಭೇದ, ಜೀವ ಪರಮಾತ್ಮನಿಗೆ ಭೇದ, ಜಡ ಪರಮಾತ್ಮನಿಗೆ ಭೇದ, ಅದಕ್ಕೆ ಜೀವಾದಿ ಭೇದ ಪಂಚಭೇದ. ಇನ್ನು ಭಗವಂತ ಎಂಥವ ಅಂದ್ರೆ ಇದು ಜೀವ ಜಡ ವಿಲಕ್ಷಣ ಚಿದ್ಗುಣ ಗಣ ಪೂರ್ಣ ಹರಿ ಪಾವನ್ನ ಎಲ್ಲರನ್ನ ಪವಿತ್ರನ ಮಾಡತಕ್ಕಂಥವ ಸಾಮ್ಯ ಅಧಿಕರಹಿತ. ಇವನಿಗೆ ಸಮಾನರಾದವರಿಲ್ಲ, ಅಧಿಕರ ಸಮಾನದೇ ಇಲ್ಲ ಅಂದ ಅಧಿಕರ ಇಲ್ಲೇ ಇಲ್ಲ. ತದ್ಗತ ಅಲ್ಲೇ ಇರ್ತಾನೆ ಭಗವಂತ, ಎಲ್ಲ ವಿಶೇಷವಾಗಿರತಕ್ಕಂಥ ಪದಾರ್ಥಗಳಲ್ಲಿ ವ್ಯಕ್ತಿಗಳಲ್ಲಿ ಇರ್ತಾನೆ. ತದ್ಗತ ಭೇದ ಆಯಾ ವಸ್ತುಗಳಲ್ಲಿ ತನಗೆ ಭೇದ ಇರದಿದ್ರೆ ಆ ವಸ್ತುಗಳಿಗೆ ಭೇದ ತೋರ್ತಾ ಇರ್ತಾನೆ. ಪ್ರಾದುರ್ಭವ ವಿಪರೀತ ಶೂನ್ಯ ದೇವ ಪ್ರಾದುರ್ಭೂತನಾಗ್ತಾನೆ. ಆತ ಹುಟ್ಟಿ ಬಂದ ಅಂತ ವಿಪರೀತ ಏನು ವಿಕಾರ ಆಯಿತು ಮೊದಲಾದ ವಿಪರೀತಗಳು ಶೂನ್ಯ ಆತನಿಗಿಲ್ಲ. ಇವೆಲ್ಲ ಎಲ್ಲಿ? ವೇದ ಆವಳಿ ಪ್ರಮಾಣ ಸಿದ್ಧ ಪ್ರಮೇಯ. ಈ ರೀತಿಯಲ್ಲಿ ವೇದಾವಳಿಗಳೆಲ್ಲ ಪ್ರಮಾಣವಾಗಿ ತಿಳಿಸಿಕೊಡ್ತಾ ಇವೆ. ಇನ್ನ ಕೋವಿದ ಹರಿಪಾದ ಭಜಕರ ಸೇವಾಸಕ್ತ. ಈ ಪ್ರಮೇಯ ಎಂಥದ್ದು? ವಸ್ತ, ಒಳ್ಳೆ ಬೆಳೆಬಾಳುವ ಆಭರಣ. ಇದನ್ನ ಧಾರಣೆ ಮಾಡಿದ ಕೋವಿದರಾದಂಥ ಹರಿಪಾದ ಭಜಕರು ಯಾರಿರ್ತಾರೆ ಅಂಥವರ ಸೇವಾ ಮಾಡಬೇಕಂತೆ ನಾವು. ಅಂಥ ಸೇವಾಸಕ್ತ ಆವಾವ ಕಾಲಕ್ಕೆ ನಡಕೊಂಡ ಯೋಗ್ಯಗೆ, ಅವನು ಯೋಗ್ಯನಾಗಿದ್ದು ಈ ರೀತಿಯಾಗಿ ಆವಾವ ಕಾಲಕ್ಕೆ ಕೂಡ ಇಂಥ ಇಂಥ ಇದು ಇಲ್ಲಿ ಮಾಡಬಾರದು ಇಲ್ಲಿ ಮಾಡಬೇಕು ಅಂತ ತಿಳ್ಕೊಂಡು ಚೆನ್ನಾಗಿ ನಡಕೊಂಡ ಯೋಗ್ಯನಿಗೆ ಈ ವಿಧ ತಿಳುವಳಿಕೆ, ಈ ತಿಳುವಳಿಕೆ ಅದ್ಭುತವಾಗಿ ಪುಡಿದದ್ದು ಬರ್ತಾ ಇರುತ್ತೆ. ಅಷ್ಟೇ ಅಲ್ಲ, ಭಗವದ್ ರೂಪಗಳೆಲ್ಲ ಎಲ್ಲಾ ಭಗವದ್ ರೂಪಗಳು ಅವನಿಗೆ ಲಾವಣ್ಯ ಕಾಯದಲ್ಲಿ ಸುಳಿದಾಡುವ ಸುಖದಿ, ಶರೀರದಲ್ಲಿ ಭಗವದ್ ರೂಪಗಳೆಲ್ಲ ಹೊಳಿತಾ ದರ್ಶನ ಕೊಡ್ತಾ ಬರುತ್ತೆ. ಅದರಿಂದ ಏನಾಗುತ್ತೆ, ಸುಖದಿ ಸುಳಿದಾಡುವ ಆನಂದದಲ್ಲಿರ್ತಾನೆ. ದೇವಕಿ ನಂದನ ವಿಜಯ ವಿಠಲ ರೇಯ, ದೇವಕಿ ನಂದನನಾಗಿರ್ತಕ್ಕಂಥ ವಿಜಯ ವಿಠಲ ರೇಯ ಕಾವ ಸರ್ವದಾ ನಮ್ಮ ಬಳಿಯಲಿದ್ದು ನೋಡಿ, ನಮ್ಮ ಬಳಿಯಲ್ಲಿದ್ದು ನೋಡಿ ನೋಡಿ ಕಾಯ್ತಾನಂತ ಚಿಂತನೆ ಮಾಡ್ತಾ ಇದೀಯ ಅಂತ ನೋಡಿ ನೋಡಿ ನಮ್ಮನ್ನ ಕಾಯ್ತಾನೆ ಅಂತ ಹೇಳ್ತಾ, ಸಕಲ ಆಭರಣದಿಂದ ಒಪ್ಪುವ ಸಿರಿ ಕಾಂತ ನಿಖಿಳೇಶ ವಿಜಯ ವಿಠಲ ಶೇಷಗಿರಿರಾಯ. ನಿಖಿಳೇಶ ಅಖಿಳೇಶ ವಿಜಯ ವಿಠಲ ಶೇಷಗಿರಿರಾಯ, ಅವನು ಸಕಲ ಆಭರಣಗಳಿಂದ ಒಪ್ಪುತ್ತಾ ಇದ್ದಾನಪ್ಪ ಅಂದರೆ ಅರ್ಥ ಅಲ್ಲ. ಇಷ್ಟು ಹೇಳಿ ಇವನು ಆಭರಣ ಕೊನೆಗೆ ಕನ್ಕ್ಲೂಷನ್ ಏನು ಸುಳಾದಿಯಲ್ಲಿ, ಇಷ್ಟು ಹೇಳಿದ್ರೆ ಈ ಜಿಸ್ಟ್ ಅಲ್ಲಿ ಹೇಳ್ತೀವಿ ಒಂದು ಜಿಸ್ಟ್, ಸಕಲ ಆಭರಣದಿಂದ ಒಪ್ಪುವ ಸಿರಿಕಾಂತ ಅಂದ್ರು, ಇಷ್ಟೊತ್ತು ಆಭರಣಗಳು ಹೇಳಿದ್ದ ಅಲ್ಲಲ್ಲ. ಮತ್ತೆ ಇದರಲ್ಲಿ ಏನು ಹೇಳಿದ್ದಕ್ಕೂ ಕೊನೆ ಕನ್ಕ್ಲೂಡ್ ಮಾಡಿದ್ದಕ್ಕೂ ಸಂಬಂಧ ಇಲ್ಲಲ್ಲ ಅಂದ್ರೆ, ಇಷ್ಟು ಹೊತ್ತು ಹೇಳಿದ್ದವನ ಗುಣಗಳೇ ಅದೇ ಆಭರಣ, ಗುಣಗಳೇ ಆಭರಣ ಆಗಿ ಹೊಂದಿರತಕ್ಕಂಥ ಸಿರಿಕಾಂತ. ಆಭರಣಗಳೇನ್ ಮಾಡ್ತಾರ್ರಿ, ಬೇಕಾದ್ರೆ ಹಾಕೊಂತಾರೆ, ತೆಗೆದ್ರೆ ಬಿಟ್ಬಿಡ್ತಾರೆ, ಒಳಗೆ ಬಚ್ಚಿಡ್ತಾರೆ. ಅಂದರೆ ನಿಮ್ಮೊಳಗೆ ಈ ಗುಣಗಳೆಂಬ ಆಭರಣಗಳನ್ನ ಧಾರಣೆ ಮಾಡಿದ್ದಾನೆ ಎಂದು ಚಿಂತನೆ ಮಾಡಿ, ಇವ ಧಾರಣೆ ಮಾಡಲಿಲ್ಲ, ಒಳಗೆ ಬಚ್ಚಿಟ್ಕೊಂಡಿದ್ದಾನೆ. ಅವನನ್ನ ಇಂಥ ಆಭರಣಗಳಿಂದ ಕೂಡಿದ್ದಾನೆ ಅಂದ್ರೆ ಹಾಕೋ ಹಾಕೋ ಅಂತ ಸ್ವಾಮಿಯನ್ನು ಚಿಂತನೆ ಮಾಡಿದರೆ ಆ ಆಭರಣಗಳು ಗುಣಗಳನ್ನೆಲ್ಲ ಪ್ರಕಟ ಮಾಡತಾನೆ. ಪ್ರಕಟ ಮಾಡಿದರೆ ನಿಮ್ಮಲ್ಲಿ ಆ ಗುಣಗಳೆಲ್ಲ ಬರುತ್ತೆ ಎಂಬ ರಹಸ್ಯವನ್ನು ನಮ್ಮ ಜಯದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಮೊದಲಿಗೆ ಶ್ರೀಕೃಷ್ಣ ಅರ್ಪಣ ಅಂತಹದ್ದು ನೋಡಿ, ಅದೇ ಕನ್ಕ್ಲೂಷನ್. ಜೊತೆ ಅಂದ್ರೆ ಇಡೀ ಹೇಳಿದ ಸಾರ ಒಂದು ಬಿಟ್ಟಲ್ಲಿ ಹೇಳೋದು, ಇಷ್ಟೊತ್ತು ಹೇಳಿದ್ದೀರಾ ತುಂಬಾ ಆಗಿತ್ತು, ಒಂದು ಸ್ವಲ್ಪ ನೆನ್ಪಿಟ್ಕೋಬೇಕು ಏನ್ ಹೇಳ್ತೀರಾ. ಸಕಲ ಆಭರಣದಿಂದ ಒಪ್ಪುವ ಸಿರಿಕಾಂತ ನಿಖಿಳೇಶ ವಿಜಯ ವಿಠಲ ಶೇಷಗಿರಿರಾಯ ಅಂದ್ರು. ಅರ್ಥವೇ ಆಗಲ್ಲ ಅಂದ್ರೆ ನಿಮ್ಮೊಳಗಿರತಕ್ಕಂಥ ಸ್ವಾಮಿ ಯಾರು ಗೊತ್ತಾ, ನಿಖಿಳೇಶ ಸರ್ವಸ್ವಾಮಿ. ಸರ್ವಸ್ವಾಮಿ ಅವನು ಯಾರು, ಒಳಗಿರತಕ್ಕಂಥ ಸ್ವಾಮಿ ಸಿರಿಕಾಂತ. ನಮ್ಮೊಳಗಿರುವ ಅಮಸ್ವಾಮಿ ಸರ್ವಸ್ವಾಮಿ ಅಂತಾಯಿತು. ಅವನು ಯಾರು, ವಿಜಯ ವಿಠಲ ಗುರುಬಿಂಬ. ಗುರುಬಿಂಬಾಭಿನ್ನ ಮದ್ಬಿಂಬ, ಸರ್ವರ ಬಿಂಬ ಗುರುಬಿಂಬ ಮದ್ಬಿಂಬ ಅಂತ ಬಂತು. ಆ ಯಾವ ಮೂರ್ತಿಯನ್ನು ಇಟ್ಕೊಳ್ಳಿ, ಲಾಟ್ರಿ ಎಲ್ಲ ಹಾಕ್ಲ, ಯಾವ್ದಾದ್ರು ತಗೊಳ್ಳ ಅಂದ್ರೆ ಇಲ್ಲಪ್ಪ, ಈ ಯುಗದಲ್ಲಿ ಶೇಷಗಿರಿರಾಯನನ್ನ ಇಟ್ಟುಕೊಳ್ಳಿ. ಅವನಲ್ಲಿ ಬೇಕಾದ ನರಸಿಂಹನನ್ನ ನೋಡಿ, ಅದಕ್ಕೆ ಶೇಷಗಿರಿರಾಯ, ಅದಕ್ಕೆ ಶ್ರೀನಿವಾಸ ವಿಜಯ ವಿಠಲ ಒಲಿವ ಅಂತ ಶ್ರೀನಿವಾಸನ ಮೂರ್ತಿಯನ್ನು ತೋರುತ್ತಾರೆ. ಯಾಕೆ ಶ್ರೀನಿವಾಸ ಅಂದ್ರೆ ಕೃಷ್ಣ ಒಂದೇ, ಆ ಕೃಷ್ಣನೇ ಹಿಂದಿನ ಯುಗದ ರೂಪ. ಅದಕ್ಕೆ ನಾವು ಏನು ಮಾಡಿದ್ರು ಕೃಷ್ಣಾರ್ಪಣ, ರಾಮಾರ್ಪಣ ಇಲ್ಲ, ನರಸಿಂಹಾರ್ಪಣ ಇಲ್ಲ, ಕೃಷ್ಣಾರ್ಪಣನೆ. ಯಾಕೆ ಹಿಂದಿನ ಯುಗದ ರೂಪಕ್ಕೆ ನಾವು ಸಮರ್ಪಣೆ ಮಾಡಬೇಕು. ಆ ರೂಪದ ಮೂಲಕ ನರಸಿಂಹ ಹಯಗ್ರೀವ ಏನು ಬೇಕಾದರೂ ಚಿಂತನೆ ಮಾಡಿ ಎಂದು ತಿಳಿಸಿಕೊಡುತ್ತಾರೆ. ಆದ್ದರಿಂದ ಈ ಭಗವಂತನನ್ನ ಮಮಸ್ವಾಮಿ ಹರಿನಿತ್ಯಂ ಸರ್ವಸ್ವ ಪತಿರೇವಚ ಎಂಬ ಗುಣ ಚಿಂತನೆ ಮಾಡಿ, ಅದು ನಿಮಗೆ ಮಿನಿಮಮ್. ಯಾರು ಮಾನುಷೋತ್ತಮರಲ್ಲ, ನಾವು ಮಾನುಷ ಅಧಮರೇ ಅಂದ್ಕೊಂಬೋಣ, ಗೊತ್ತಿಲ್ಲ ನಾವು ಯಾರೋ ಗೊತ್ತಿಲ್ಲ, ಇನ್ನು ಅಧಮರಕ್ಕಿಂತ ಅಧಮರಾಗಿರುವವರು ನಾವು ಗೊತ್ತಿಲ್ಲ. ಸದ್ಯಕ್ಕಂತೂ ಆತ್ಮ ಗುಣೋಪಾಸನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿಖಿಳೇಶ ಸಿರಿಕಾಂತ ಅಂತ ಹೇಳಿದ್ರಲ್ಲ, ಇಷ್ಟಾದ್ಮೇಲೆ ಎಲ್ಲಾ ಗುಣಗಳು ಒಂದ್ಸಲ ಸ್ಮರಣೆ ಆದ್ರೂ ಮಾಡ್ತೀವಿ, ನಮ್ಮ ಯೋಗ್ಯತೆ ಇಲ್ಲ. ಎಲ್ಲಾ ಗುಣಗಳನ್ನ ಚಿಂತನೆ ಮಾಡುವುದ್ರೆ ಸಕಲ ಆಭರಣದಿಂದ ಒಪ್ಪುವ, ಎಲ್ಲಾ ಗುಣಗಳಿಂದ ಕೂಡಿದ ಆತ್ಮ ಗುಣ ಉಪಾಸನೆ, ಒಂದು ಗುಣದೋಳ ಅನಂತ ಗುಣಗಳು ಅಂತ ಏನಿದೆಲ್ಲ ಅದು ತಿಳ್ಕೊಂಡು, ಈ ರೀತಿ ಭಗವಂತ ಇಷ್ಟು ಗುಣಗಳು ಇಟ್ಟುಕೊಂಡಿದ್ದಾನೆ, ನಮ್ಮಲ್ಲಿ ಗುಣ ಪ್ರಕಟ ಮಾಡುತ್ತಾನೆ ಎಂಬುದನ್ನು ತಿಳಿದು ಚಿಂತನೆ ಮಾಡಿದರೆ ಭಗವಂತ ಆಗ ಒಂದೊಂದು ಗುಣವನ್ನು ಹೊರಗೆ ಹಾಕ್ತಾ ಬರ್ತಾನೆ. ಅದಕ್ಕೆ ತಕ್ಕಂತೆ ನಮ್ಮಲ್ಲಿ ಎಲ್ಲಾ ಒಳ್ಳೆ ಒಳ್ಳೆ ಗುಣಗಳೆಲ್ಲ ಪ್ರಕಟ ಆಗ್ತಾ ಬರುತ್ತೆ. ಅದರಲ್ಲಿ ಪ್ರಧಾನವಾದ ಗುಣ ಯಾವುದು ಅಂದ್ರೆ, ಅವನ ಮೇಲೆ ಅಧೀನ ತಿಳಿಯುವುದಕ್ಕಿಂತ ಅನ್ಯ ಸಾಧನವಿಲ್ಲ. ಅವನ ಶರಣಾಗತರಾಗಬೇಕು, ಆ ಗುಣ ನಮ್ಮಲ್ಲಿ ಭಗವಂತ ಪ್ರಕಟ ಮಾಡಲಿ ಎಂಬುದನ್ನ ದಾಸರಾಜ ಹೇಳ್ತಾ ಇದ್ದಾರೆಂಬಲ್ಲಿಗೆ ಶ್ರೀಕೃಷ್ಣ ಬೇಗ ಆಯ್ತಾ ಇಲ್ಲ ಸರಿ ಆಯ್ತು.
ಬೇಗ ಅಂದ್ರೆ ಬೇಗ ಟೈಮ್
ಅಯ್ಯೋ ಹಾಗೇನಿಲ್ಲ, ಅದು ತಲೆ ಬರಟೊತ್ತಿಗೆ ಒಂದು ಯುಗ ಬೇಕಾಗುತ್ತೆ.